ಶ್ರೀನಿವಾಸಾಚಾರ್ಯರು ಷೋಡಶಿ ಗ್ರಂಥದ ಬಗ್ಗೆ ತಮಗೆ ಚತುರ್ದಶಿ ಷೋಡಶಿ ಈ ಗ್ರಂಥಗಳಲ್ಲಿರುವಂತಹ ತತ್ವವನ್ನು ನಿಮ್ಮ ಮುಂದೆ ಬಿತ್ತರಿಸಲಿದ್ದಾರೆ. ಪರಮ ಪೂಜ್ಯರಾದಂಥ ಮಾದನೂರ ವಿಷ್ಣುತೀರ್ಥರು ಈ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಹರಿದಾಸ ವಾಣಿ ಅದಕ್ಕೆಷ್ಟು ಮಹತ್ವ ಇದೆ ಎನ್ನುವುದಕ್ಕೆ ಜ್ವಲಂತ ನಿದರ್ಶನ ಆಗಿರುವಂಥವರು ಮಾದನೂರ ವಿಷ್ಣುತೀರ್ಥರು. ಅಪಾರವಾದಂಥ ಪಾಂಡಿತ್ಯವನ್ನು ಪಡೆದಂತಹ ಪಂಡಿತರಾಗಿದ್ದು ಸಂಸ್ಕೃತದಲ್ಲಿ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದ ಅವರು, ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರೋ ಧರ್ಮವ ಅನ್ನೋ ಒಂದು ಪುರಂದರದಾಸರ ಮಾತಿನಿಂದ ತಾವು ಬಡಿದದ್ದವರಂತೆ ಎಬ್ಬಿಸಿ ಎಲ್ಲವನ್ನು ತ್ಯಜಿಸಿ ಪರಮ ವಿರಾಟ್ ಮೂರ್ತಿಗಳಾಗಿ ವೈರಾಗ್ಯ ಚಕ್ರವರ್ತಿಗಳು ಅನಿಸಿದಂಥ ಮಹಾನುಭಾವರು ಮಾದನೂರ ವಿಷ್ಣುತೀರ್ಥರ ಕೃತಿಯಲ್ಲಿ ಅಡಗಿರುವಂಥ ತತ್ವ ಪ್ರಮೇಯಗಳನ್ನು ಈಗ ನೀವು ಶ್ರವಣ ಮಾಡಿರಿ. ಅಖಿಲ ಭಾರತ ಹರಿದಾಸ ಸಮ್ಮೇಳನ ಟ್ರಸ್ಟಿನ ವತಿಯಿಂದ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಆಶ್ರಯದಲ್ಲಿ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಈ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗ್ತಾ ಇದೆ, ನಿರ್ವಿಘ್ನವಾಗಿ ನಡೆಯಲಿ ಅಂತ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ.
ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ಪನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚಿತಾನಂತರೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರೋನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಬದೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೋದ ಒಂದು ಅಧಿವೇಶನದಲ್ಲಿ ಚತುರ್ದಶಿ ಗ್ರಂಥದ ಕೆಲವೊಂದು ಪ್ರಕರಣಗಳನ್ನು ನೋಡಿದವು. ಅದರಲ್ಲಿ ಭೋಜನ ಪ್ರಕರಣದವರೆಗೂ ಆಗಿತ್ತು, ಭಿಕ್ಷಾಟನ ಪ್ರಕರಣ ಮುಗಿದಿತ್ತು. ಭೋಜನ ಪ್ರಕರಣ, ಭೋಜನ ಪ್ರಕರಣದ ಒಂದು ಹಿನ್ನೆಲೆ ಸ್ವಲ್ಪ ಇನ್ನೊಂದು ಸಲ ಸಿಂಹಾವಲೋಕನ ನ್ಯಾಯದಿಂದ ನೋಡುವುದಾದರೆ, ಸಿಂಹಾವಲೋಕನ ನ್ಯಾಯ ಅಂತ ಯಾಕೆ ಬಂತದಕ್ಕೆ ಹೆಸರು ಅಂದರೆ, ಸಿಂಹ ಒಂದೇ ಸಮನೆ ಓಡುವುದಿಲ್ಲ, ಮಧ್ಯೆ ಮಧ್ಯೆ ತಿರುಗಿ ನೋಡುತ್ತೆ. ಯಾವುದಾದರೂ ಪ್ರಾಣಿ ಏನಾದರೂ ತನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಇದೆಯಾ ಏನಿದು ಅಂತ ನೋಡಿಕೊಂಡು ಮತ್ತು ಹೋಗುತ್ತೆ. ಹಾಗೆ ನಾವು ಪ್ರವಚನ ಆಗಲಿ ಪಾಠ ಆಗಲಿ ಒಂದೇ ಸಮನೆ ಅಧ್ಯಯನ ಸರಿಯಲ್ಲ. ಸಿಂಹಾವಲೋಕನ ಅಂದರೆ ಅಧ್ಯಯನ ಮಾಡಿದ್ದು, ಪ್ರವಚನ ಕೇಳಿದ್ದು, ಅದು ತಲೆಯಲ್ಲಿ ಉಳಿಯುತ್ತಾ ಇಲ್ಲವಾ ಅಂತ ನೋಡಿಕೊಂಡು ಮತ್ತು ಮುಂದಕ್ಕೆ ಹೋಗಬೇಕು. ಆ ದೃಷ್ಟಿಯಿಂದ ಚೂರು ಈ ಚತುರ್ದಶಿ ಪ್ರಕರಣದ ಅಂದರೆ ಈ ಗ್ರಂಥದ ಹಿನ್ನೆಲೆ ಇನ್ನೊಮ್ಮೆ ನೋಡಿ ಮುಂದಕ್ಕೆ ಹೋಗೋಣ, ನೆನಪಾಗುತ್ತೆ. ಚತುರ್ದಶಿ ಗ್ರಂಥದ ಪ್ರಧಾನವಾದ ಉದ್ದೇಶ ಮೊದಲು ತಿಳಿಸಿಕೊಡುತ್ತಾರೆ. ಇಲ್ಲಿ ಹೇಳತಕ್ಕಂಥ 14 ಉಪಾಸನೆಗಳಿಗೆ ಏನು ಪ್ರಧಾನ ಫಲ ಅಂದರೆ ಮೋಕ್ಷವೇ ಪ್ರಧಾನ ಫಲ. ಅಪರೋಕ್ಷ ಜ್ಞಾನ ಶೀಘ್ರ ಸಿದ್ಧಿಯಾಗುವುದೇ ಫಲ. ಇನ್ನು ಅದಕ್ಕಾಗಿ ಪ್ರಧಾನವಾಗಿ ಬೇಕಾಗಿದ್ದೇನು ಅಂದರೆ ಸಾಧನೆ ಮುಂದುವರಿಯಬೇಕು. ಮುಂದುವರಿದ ಸಾಧನೆ ಕತ್ತರಿಸಿ ಹಿಂದಕ್ಕಾಗಬಾರದು. ಹಾಗಾಗುವ ಸಂದರ್ಭ ಉಂಟ ಅಂದರೆ ಉಂಟು. ನಾನಾ ರೀತಿಯಾದ ವೈದಿಕ ಕರ್ಮ ಭ್ರಷ್ಟರು ವಿಷ್ಣು ಪುರಾಣ ಹೇಳುತ್ತೆ. ಒಂದು ತಿಂಗಳು ಕಾಲ ಸಂಧ್ಯಾದಿ ವೈದಿಕ ಕರ್ಮಗಳ ತ್ಯಾಗ ಯಾರು ಮಾಡುತ್ತಾರೋ ಅಂಥವರನ್ನು ನೋಡಿದರೂ ಸಾಕು, ಮಾತಾಡಿದರೂ ಸಾಕು, ಏಳು ನೀಚ ಜನ್ಮಗಳ ಪ್ರಾಪ್ತಿ, ಏಳು ಜನ್ಮಗಳ ಪುಣ್ಯ ನಾಶ ಅಂತ ಸ್ಪಷ್ಟವಾಗಿ ಹೇಳುತ್ತೆ ವಿಷ್ಣು ಪುರಾಣ. ಹಾಗಾದರೆ ನಮ್ಮ ಪಾಡೇನು ಎಲ್ಲ ಕಡೆ ಅವರೇ ಸಿಗ್ತಾ ಇರ್ತಾರೆ. ಸಂಧ್ಯಾವಂದನ ಬಿಟ್ಟವರೇನು ಆಕಳನ್ನೇ ತಿನ್ನುವವರೇ ತುಂಬ ಸಿಗ್ತಾ ಇರ್ತಾರೆ. ಎಲ್ಲಿ ನೋಡಿದರೂ ಅವರೇ ಸಿಗ್ತಾರೆ. ಆದ್ದರಿಂದ ಹಾಗಾದರೆ ನಾವು ಮಾಡಿದ ಸಾಧನೆ ದಾಸರು ಹೇಳಿದಂತೆ ಗೇಣು ಮುಂದಾದರೆ ಮೊಳ ಹಿಂದಾಗುವುದು ಅಂತ ಆಗಿಬಿಡುತ್ತೆ. ಆ ರೀತಿ ಆಗಬಾರದು ಅಂತಾದರೆ ಈ 14 ಉಪಾಸನೆಗಳನ್ನು ನಿತ್ಯವೂ ಚಿಂತನೆ ಮಾಡಿ ಮಾಡಿದವರಿಗೆ ಯಾವ ಭಯವಿಲ್ಲ, ರಕ್ಷಣೆ ಆಗುತ್ತೆ. ಎಂಥವರ ಒಂದು ಸ್ಪರ್ಶನ ಅಥವಾ ದರ್ಶನ ಏನಾದರೂ ಕೂಡ ನಮಗೆ ತೊಂದರೆ ಇಲ್ಲ ಅಂತ ಪ್ರಧಾನವಾದ ಆ ಫಲವನ್ನು ತಿಳಿಸಿಕೊಡುತ್ತಾರೆ. ಇನ್ನು ಭೋಜನ ಪ್ರಕರಣ, ಆ ಒಂದೊಂದು ಪ್ರಕರಣಕ್ಕೂ ಅಪರೂಪ ಅಪರೂಪದ ಫಲಗಳನ್ನು ತಿಳಿಸಿಕೊಟ್ರು. ಭೋಜನ ಪ್ರಕರಣದ ಹಿಂದಿನ ಪ್ರಕರಣ ಭಿಕ್ಷಾಟನ ಪ್ರಕರಣ. ಆ ಭಿಕ್ಷಾಟನ ಪ್ರಕರಣದಲ್ಲಿ ಇಡೀ ಭೂಮಂಡಲದಲ್ಲಿರತಕ್ಕಂಥ ಎಲ್ಲ ಪ್ರಾಣಿಗಳು ಮಾಡುವ ಕರ್ಮವನ್ನು ಭಗವಂತನಿಗೆ ಅನ್ನವೆಂದು ಅರ್ಪಿಸುವ ಒಂದು ಅಪರೂಪದ ಘಟ್ಟ ಭಿಕ್ಷಾಟನ ಪ್ರಕರಣ. ಅದು ಚಿಂತನೆ ಮಾಡಿದವರಿಗೆ ಹೆಚ್ಚಿಲ್ಲ, ಸ್ವಲ್ಪೇ ಸ್ವಲ್ಪ ಇದೆ. ಆ ಚುಟುಕಾದ ಉಪಾಸನೆಯನ್ನು ನಿತ್ಯವೂ ಚಿಂತನೆ ಮಾಡಿದರೆ ಇಲ್ಲಿ ಎಚ್ಚರದಿಂದ ನೋಡಬೇಕಾಗಿದ್ದು ಹೆಸರೇನೋ ಉಪಾಸನೆಗಳು ಅಂತ, ಆದರೆ ಉಪಾಸನೆ ಮಾಡುವುದಕ್ಕೆ ಅಧಿಕಾರಿಗಳು ದೇವತೆಗಳೇ. ನಾವು ಚಿಂತನೆ ಮಾತ್ರದಿಂದ ಹೀಗೆ ಅಂತ ಒಂದು ಜ್ಞಾನ ಬಂದು ಆ ಜ್ಞಾನದಿಂದ ಚಿಂತನೆ ಮಾಡಿದರೆ ಸಾಕು ನಮಗೆ ಬೇಕಾದ ಪುರುಷಾರ್ಥ ಪ್ರಾಪ್ತಿ ಬರುತ್ತೆ ಅಂತ ಆಚಾರ್ಯರು ಛಾಂದೋಗ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡತಾ ಇದ್ದಾರೆ. ಆ ರೀತಿಯಲ್ಲಿ ಈ ಒಂದು ಪ್ರಕರಣಗಳ ಚಿಂತನೆ ಸಾಕು. ಆ ಚಿಂತನೆಯಲ್ಲಿ ಭಿಕ್ಷಾಟನ ಪ್ರಕರಣದ್ದು ನೋಡಬೇಕಾದರೆ ಇಡೀ ಭೂಮಂಡಲದಲ್ಲಿ ಎಲ್ಲ ಪ್ರಾಣಿಗಳು ಮಾಡುವಂಥ ನಿತ್ಯವೂ ಅವರು ಗಳಿಸುವಂಥ ಪುಣ್ಯದಲ್ಲಿ ಚೂರು ಭಾಗ ನಮಗೆ ಬಂದು ಬಿಡುತ್ತೆ. ಚೂರು ಅಂದರೆ ಒಬ್ಬೊಬ್ಬರು 1 ರೂಪಾಯಿ ಕೊಟ್ಟರೆ ಸಾಕು ನಮಗೆ, ಇಡೀ ಇಂಡಿಯಾದಲ್ಲಿರುವವರು ಎಷ್ಟು ಬರುತ್ತೆ, 1 ದಿವಸಕ್ಕೆ 99 ಕೋಟಿ ಬರುತ್ತೆ 1 ರೂಪಾಯಿ ಕೊಟ್ಟರೆ ಸಾಕು. ಹಾಗಾದರೆ ಇಡೀ ಭೂಮಂಡಲದಲ್ಲಿರುವಂತಹ ಪ್ರಾಣಿಗಳು ಮಾಡುವ ಪುಣ್ಯದಲ್ಲಿ ಚೂರು ಭಾಗ ನಮಗೆ ಬಂದರೆ ಎಷ್ಟು ರಾಶಿ ಬರಬೇಕು ಪುಣ್ಯ. ಅದು ಭಿಕ್ಷಾಟನ ಪ್ರಕರಣ 1 ಬರ್ತಾ ಇದೆ. ಅದರ ಹಿಂದೆ ಬಂದಿರತಕ್ಕಂತಹ ಪ್ರಕರಣ ವೇದಾಧ್ಯಯನ ಪ್ರಕರಣ. ವೇದ ಅಧ್ಯಯನ ಮಾಡಲಿಕ್ಕೆ ಯೋಗ್ಯತೆ ಇದ್ದು ಅಧ್ಯಯನ ಮಾಡದೇ ಇರುವವರು, ಅಂದರೆ ವಯಸ್ಸಾಗಿ ಅಧ್ಯಯನ ಮಾಡಲಿಕ್ಕಾಗಲ್ಲ, ವಯಸ್ಸಲ್ಲಿ ಇದ್ದರೂ ಉದ್ಯೋಗ ಮೊದಲಾದವುಗಳಿಂದ ಅಧ್ಯಯನ ಮಾಡಲಿಕ್ಕಾಗಿರಲ್ಲ, ನಾನಾ ರೀತಿ ಕಾರಣದಿಂದ ಒಟ್ಟಾರೆ ವೇದಾಧ್ಯಯನ ಶೂನ್ಯ ಅಂತ ಆದಾಗ ದಾಸರು ಹೇಳುತ್ತಾರೆ, ಕನಕದಾಸರೇ ಹೇಳುತ್ತಾರೆ, ವೇದ ಓದದ ವಿಪ್ರ ಜನ್ಮವೇತಕ್ಕೆ ಅಂತ ಚೂರು ಖಾರವಾಗಿ ಹೇಳುತ್ತಾರೆ. ಅದಕ್ಕೆ ಅರಣ್ಯಕಾಚಾರ್ಯರು ಚುಟುಕಾದ ಒಂದು ಉಪಾಸನೆ ತಿಳಿಸಿಕೊಟ್ರು. ವೇದಾಧ್ಯಯನ ಪ್ರಕರಣ, ಇಡೀ ವೇದಗಳಲ್ಲಿ ಓಂಕಾರ ಮೊದಲುಕೊಂಡು ಇತಿಹಾಸ ಪುರಾಣಗಳವರೆಗೂ ಎಲ್ಲ ಕಡೆ ಇರುವ ವೇದಗಳಲ್ಲಿ ಇರುವ ಭಗವದ್ ರೂಪದ ಅನುಸಂಧಾನ ಇಷ್ಟು ಮಾಡಿದರೆ ಹೇಳುತ್ತಾರೆ ಸಮಸ್ತ ವೇದಾಧ್ಯಯನ ಫಲ ಬರುತ್ತೆ ಒಂದು ಪ್ರಕರಣ ಚಿಂತನೆ ಮಾಡಿದರೆ. ಹಾಗೆ ಹಿಂದಿನದ್ದು ಆಯುರ್ಯಜ್ಞ ಪ್ರಕರಣ. ಆಯುರ್ಯಜ್ಞ ಪ್ರಕರಣ ಅದರಲ್ಲಿ ನೋಡಿದವು ನಮ್ಮ ಜೀವನವನ್ನೇ ಭಗವಂತನಿಗೆ ಮುಡುಪಾಗಿ ಯಜ್ಞವಾಗಿ ಅರ್ಪಣೆ ಮಾಡುವ ಒಂದು ಸರಳವಾದ ವಿಚಿತ್ರವಾದ ರೀತಿಯ ಅನುಸಂಧಾನ. ಈ ಅನುಸಂಧಾನದಿಂದ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಹೇಳುತ್ತಾರೆ. ಯಾವ ಜನ್ಮದಲ್ಲಿ ಈ ಅನುಸಂಧಾನ ಸಾಮರ್ಥ್ಯ ಭಗವಂತ ಕೊಡತಾನೋ ಆ ಜನ್ಮದಲ್ಲಿ ಈ ಭಗವಂತ ತನ್ನ ಭಕ್ತರಿಂದ ಅತೀತ ಅಶೇಷ ಅಂದರೆ ದೇವರ ಹೊಟ್ಟೆಯಿಂದ ನಾವು ಹೊರಗೆ ಬಂದಾಗಲಿಂದ ಎಷ್ಟು ಜನ್ಮಗಳು ಬಂದಾಯಿತೋ ಈ ಜನ್ಮ ಮತ್ತು ಮುಂದೆ ಎಷ್ಟು ಜನ್ಮಗಳು ಬರುತ್ತೋ ಎಲ್ಲ ಜನ್ಮಗಳು ದೇವರ ಪೂಜೆ ಆಗಿಬಿಡುತ್ತೆ. ನಾವು ನಡೆದದ್ದು ನುಡದದ್ದು ಕುಡದದ್ದು ತಿಂದದ್ದು ಎಲ್ಲವೂ ಭಗವಂತನ ಪೂಜೆಯಾಗಿ ನಾವು ಪ್ರಶಾಂತವಾಗಿ ಪ್ರಾಣ ಬಿಡುವ ಸಂದರ್ಭ. ಈಗಲೂ ಸಾವು ಯಾವಾಗಾದರೂ ಬರಲಿ ನಾನು ಸಿದ್ಧ. ಈ ಒಂದು ಪ್ರಕರಣ ಚಿಂತನೆ ಮಾಡಿದ್ದೇನೆ, ಸ್ವಾಮಿ ಫಲ ಕೊಟ್ಟೇ ಕೊಡತಾನೆ ಅಂತ ದಾರ್ಢ್ಯದಿಂದ ಸಂತೋಷದಿಂದ ಪ್ರಾಣತ್ಯಾಗ ಮಾಡುವ ಭಾಗ್ಯ ನಮಗೆ ಅರಣ್ಯಕಾಚಾರ್ಯರು ಈ ಒಂದು ಪ್ರಕರಣದಿಂದ ಕೊಡತಾ ಇದ್ದಾರೆ. ಇನ್ನು ಅದರ ಹಿಂದೆ ಪ್ರಕರಣ ಸೂರ್ಯಗತಿ ಪ್ರಕರಣ. ಸೂರ್ಯಗತಿ ಪ್ರಕರಣದಲ್ಲಿ ಸೂರ್ಯ ಮಂಡಲದಲ್ಲಿರುವ ಭಗವಂತ ಏಳು ರೂಪಗಳಿಂದ ಸಪ್ತ ಸಾಮ ಪ್ರತಿಪಾದ್ಯ ರೂಪದಿಂದ ಹಿಂಕಾರ ಪ್ರಸ್ತಾವ ಮೊದಲಾದ ಏಳು ರೂಪಗಳಿಂದ ಇದ್ದುಕೊಂಡು ಏಳು ರೀತಿಯಾದ ಪ್ರಾಣಿಗಳಿಗೆ ಆಶ್ರಯನಾಗಿದ್ದಾನೆ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಏಳಿಗೆ ವಿಶೇಷವಾದ ಏಳಿಗೆ ಯಾವ ರೀತಿಯಾದ ತೊಂದರೆ ಬರುವುದಿಲ್ಲ, ಅಪಮೃತ್ಯುವ ದೋಷ ಪರಿಹಾರ ಆಗುತ್ತೆ ಅಂತ ಸೂರ್ಯಗತಿ ಪ್ರಕರಣದಲ್ಲಿ ತಿಳಿಸಿಕೊಟ್ಟು ಅದಕ್ಕಿಂತ ಹಿಂದಿನ ಪ್ರಕರಣ ಉಪನಯನ ಪ್ರಕರಣ. ಇನ್ನೊಂದು ಕಣ್ಣು ಉಪನಯನ ಅಥವಾ ಉಪ ಹತ್ತಿರ ಕರಕೊಂಡು ಹೋಗುವ ಪ್ರಕರಣ. ದೇವರ ಹತ್ತಿರ ಕರಕೊಂಡು ಹೋಗುವುದು ಅಥವಾ ದೇವರನ್ನು ನೋಡುವ ಇನ್ನೊಂದು ಕಣ್ಣು ಒಳಗಣ್ಣು ಯಾವುದು ಬ್ರಾಹ್ಮಣನಿಗೆ ಅಂದರೆ ಗಾಯತ್ರಿ. ಇಲ್ಲಿ ಅಪರೂಪವಾಗಿ ಓಂಕಾರ ವ್ಯಾಕೃತಿಗಳು ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರಗದ ಭಗವದ್ ರೂಪಗಳು. ಇಲ್ಲಿ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಭಗವದ್ ರೂಪ ಅಲ್ಲದೆ ಗಾಯತ್ರಿ ಮಂತ್ರಸ್ಥ ಭಗವದ್ ರೂಪಗಳು ಆರು ರೀತಿಯಾದ ಭಗವದ್ ರೂಪಗಳು ತಿಳಿಸಿಕೊಡತಾ ಹೋಗ್ತಾರೆ. ಮೂರು ಹಯಗ್ರೀವ ರೂಪಗಳ ಪರಿಚಯ ಮಾಡಿಕೊಡುತ್ತಾರೆ. ಗಾಯತ್ರಿ ಮಂತ್ರದಲ್ಲಿ ಇರುವ ಹಯಸ್ತ್ರೀ ರೂಪಿ ಹಯಗ್ರೀವ, ಎರಡನೆಯದು ನಮ್ಮ ನಾಲಿಗೆಯಲ್ಲಿರುವ ಸ್ತ್ರೀ ರೂಪಿ ಹಯಗ್ರೀವ, ಮೂರನೆಯದು ಭೂಮಿಯಲ್ಲಿರುವ ಸ್ತ್ರೀ ರೂಪಿ ಹಯಗ್ರೀವ ಅಂತ ಮೂರು ಹಯಗ್ರೀವ ರೂಪಗಳು ಗಾಯತ್ರಿ ಮಂತ್ರ ಪ್ರತಿಪಾದ್ಯವಾಗಿದೆ ಅಂತ ತಿಳಿಸಿಕೊಡುತ್ತಾರೆ. ಆ ತಿಳಿಸಿಕೊಡುವಾಗಲೇ ನಮಗೆ ಸಂತೋಷ ಆಗುತ್ತೆ. ವಾದಿರಾಜರಿಗೆ ನಮಸ್ಕಾರ ಮಾಡುವಾಗ ಹೇಳುತ್ತಾರಲ್ವ ವಾದಿರಾಜರು, ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಯಾಕೆ ಮೂರೇ ಸಲ ಹೇಳಿದ್ದು, ಎರಡು ಸಲ ಯಾಕೆ ಹೇಳಲಿಲ್ಲ, ನಾಲ್ಕು ಸಲ ಯಾಕೆ ಹೇಳಲಿಲ್ಲ, ಮೂರು ಸಲ ಹೇಳಲಿಕ್ಕೆ ಏನಾದರೂ ಕಾರಣ ಉಂಟೋ ವಾದಿರಾಜರು ಅಂದರೆ ಹೌದು, ಗಾಯತ್ರಿ ಮಂತ್ರ ಪ್ರತಿಪಾದ್ಯವಾದ ಮೂರು ಹಯಗ್ರೀವ ರೂಪಗಳನ್ನು ಎಲ್ಲೆಲ್ಲಿದ್ದಾನೆ ಏನೇನು ಕೆಲಸ ಮಾಡುತ್ತಾನೆ ಆ ರೂಪಗಳನ್ನು ನೆನೆದು ಯಾರು ಚಿಂತನೆ ಮಾಡುತ್ತಾರೋ ಹಯಗ್ರೀವ ಅಂತ ಹೇಳುತ್ತಾರೋ ಅವರಿಗೆ ವಾಕ್ಪ್ರವಾಹ ಬಾರದೇ ಇರುತ್ತೋ. ವಾಕಿನಲ್ಲಿ ನಿಂತ ಸ್ವಾಮಿಯ ರೂಪವನ್ನು ಸ್ಮರಿಸಿದರೆ ವಾಕಿಗೆ ಕಡಿಮೆ ಉಂಟು. ಹಾಗೆ ಉಪನಯನ ಪ್ರಕರಣವನ್ನು ಚೆನ್ನಾಗಿ ನಮಗೆ ತಿಳಿಸಿಕೊಟ್ಟು ನಂತರ ವಿಶೇಷವಾಗಿ ಮೊದಲನೆಯ ಪ್ರಕರಣವನ್ನೇ ನಮಗೆ ಪ್ರಧಾನವಾದ ಪ್ರಕರಣ. ಇಲ್ಲಿ ಈ ಪ್ರಕರಣಗಳಲ್ಲಿ ಕೂಡ ಈ ಪ್ರಕರಣಗಳೆಲ್ಲವೂ ಉಪನಿಷತ್ತಲ್ಲಿ ಸಿಗುತ್ತೆ, ಎರಡು ಮಾತಿಲ್ಲ, ಎಲ್ಲ ಉಪನಿಷತ್ತಿನಿಂದ ಆರಿಸಿದ ಭಾಗಗಳೇ. ಆದರೆ ಅದರಲ್ಲಿ ಪೂರ್ವಾಪರಿಕಾರ ಆಗಬಾರದು. ಯಾವುದು ಮೊದಲು ಬರಬೇಕು ಯಾವುದು ನಂತರ ಉಪಾಸನೆ ಮಾಡಬೇಕು ಅಂತ ನಮಗೆ ಗೊಜಲಾಗುತ್ತೆ. ಉಪನಿಷತ್ತೇನೋ ಸಾವಿರ ಕೈಗಳಿಂದ ಉಪಾಸನೆಗಳ ಸುರಿಮಳಿ ಸುರಿಸುತ್ತೆ, ಹತ್ತು ಉಪನಿಷತ್ತುಗಳು ಸುರಿಸಿಬಿಡುತ್ತೆ. ಅಂಥ ಕಾಲಕ್ಕೆ ಯಾವ ಉಪನಿಷತ್ತು ಮೊದಲು ಮಾಡಲಿ, ಯಾವ ಉಪಾಸನೆ ಮೊದಲು ಮಾಡಲಿ, ಯಾವ ಉಪಾಸನೆ ನಂತರ ಮಾಡಲಿ, ಯಾವ ಫಲ ಮೊದಲು ಯಾವುದು ನಂತರ ಅರ್ಥವೇ ಆಗಲ್ಲ, ತಲೆಕಟ್ಟು ಕೂಡುವ ಪ್ರಸಂಗ. ಅಂಥ ಕಾಲಕ್ಕೆ ಇದು ಮೊದಲು ಮಾಡಿ ನಂತರ ಮಾಡಿ ನಂತರ ಇದು ಮಾಡಿ ಅಂತ ಒಂದಕ್ಕೊಂದು ಸಂಬಂಧವನ್ನು ಚೆನ್ನಾಗಿ ತೋರಿಕೊಟ್ಟವರು ಅರಣ್ಯಕಾಚಾರ್ಯರು. ಅದರಲ್ಲಿ ಮೊದಲನೆಯದು ಜೀವ ಹೋಮ ಪ್ರಕರಣ. ಎಂಥ ಒಂದು ಫಲಗಳನ್ನು ಹೇಳುತ್ತಾರೆ. ಗರುಡ ಪುರಾಣ ಹೇಳುತ್ತೆ, ಸಾಯುವಾಗ ನಮಗೆ ನೂರು ಚೇಳು ಏಕಕಾಲದಲ್ಲಿ ಕಚ್ಚಿದರೆ ಎಷ್ಟು ನೋವಾಗಬೇಕೋ ಅಷ್ಟೂ ನೋವು ಮರಣ ಕಾಲದಲ್ಲಿ ಪ್ರಾಣ ಉತ್ಕ್ರಮಣ ಆಗುವಾಗ ಕ್ಷಣ ಕ್ಷಣಕ್ಕೂ ಆಗುತ್ತೆ ಅಂತ. ಅದು ಎಂಥ ನೋವು ಎಂಬುದು ಅನುಭವಿಸಿದವರಿಗೆ ಮಾತ್ರ ಸಾಧ್ಯ. ನಮಗೆ ಗೊತ್ತಿಲ್ಲಾದ್ದರಿಂದ ಬರೇ ಬಾಯಿ ಮಾತು ಹೌದಂತೆ ಅಂತ ನಾವು ಅಂದುಕೊಳ್ತೇವೆ. ನೂರು ಚೇಳು ಏಕಕಾಲದಲ್ಲಿ ಕಡಿದರೆ ಅದೆಷ್ಟು ನೋವು ಅಂತ. ಅದು ಕ್ಷಣ ಕ್ಷಣಕ್ಕಾಗಬೇಕಾದರೆ ಬಹಳ ನೋವಾಗುತ್ತೆ. ಒಂದು ಕಡಿದರೇನೆ ಆ ಉರಿ ತಡೀಲಿಕ್ಕೆ ಸಾಧ್ಯ ಇಲ್ಲ, ಒದ್ದಾಡಿಬಿಡ್ತೇವೆ ನಾವು. ಅಂಥದ್ದಾದರೆ ಅದು ಪರಿಹಾರ ಆಗಲಿಕ್ಕೆ ಬೇರೆ ಮಾರ್ಗವೇ ಇಲ್ಲವಾ ಅಂದರೆ ಇದೆ. ಜೀವ ಹೋಮ ಪ್ರಕರಣ, ನಮ್ಮನ್ನು ಈ ದೇಹ ಕೊಡಲಿಕ್ಕೆ ದೇವತೆಗಳು ಐದು ಅಗ್ನಿಗಳಲ್ಲಿ ಹೋಮ ಮಾಡಿ ನಮಗೆ ಈ ದೇಹ ಕೊಡುತ್ತಾರೆ. ಆ ದೇಹ ಕೊಟ್ಟ ತತ್ವಾಭಿಮಾನಿಗಳನ್ನು ಭಗವಂತನ ಆ ವಿಶೇಷವಾದ ಮೂವತ್ತು ರೂಪಗಳು, ತ್ರಿಂಶತಿ ರೂಪಗಳ ದಾಸರು ತುಂಬ ಸುಂದರವಾಗಿ ತಿಳಿಸಿಕೊಡುತ್ತಾರೆ. ಭಗವಂತನ ತ್ರಿಂಶತಿ ರೂಪಗಳ ವ್ಯಾಪಾರ ವ್ಯಾಪ್ತಿಗಳ, ಜನನಿ ಪಿತಭೂ ವಾರಿ ದಾಂಬರ ವೆನಿಪ ಪಂಚಾಗ್ನಿಯಲಿ, ಐದು ಅಗ್ನಿಗಳಲ್ಲಿ ದೇವರ ಮೂವತ್ತು ರೂಪಗಳ, ಬರೇ ರೂಪಗಳ ನೆನೆದ್ರೆ ಸಾಲದು, ಆ ರೂಪಗಳ ವ್ಯಾಪಾರ ನೆನೆಯಬೇಕು, ವ್ಯಾಪ್ತಿಯನ್ನು ನೆನೆಯಬೇಕು. ಅದರನ್ನ ಬಿಡಿಸಿ ಬಿಡಿಸಿ ಎಲ್ಲಿ ಯಾವ ರೂಪ ಹೇಗಿದೆ ಎಲ್ಲಿದೆ ಅದರ ವ್ಯಾಪ್ತಿಯಲ್ಲಿ ಅದರ ವ್ಯಾಪಾರ ಏನು ಚೆನ್ನಾಗಿ ತೋರಿಕೊಟ್ಟು ಈ ಉಪ ಪ್ರಕರಣವನ್ನು ತಿಳಿಸಿಕೊಟ್ಟಿದ್ದಾರೆ. ಯಾರಾದರೆ ಈ ಮೊದಲನೇ ಪ್ರಕರಣವನ್ನು ಚಿಂತನೆ ಮಾಡುತ್ತಾರೋ ಅವರಿಗೆ ಅಪರೂಪವಾದ್ದು ಏನು, ಸಾಯುವ ಕಾಲಕ್ಕೆ ನೋವಿರಲ್ಲ, ಎರಡನೆಯದು ಸಾಯುವ ಕಾಲಕ್ಕೆ ವಿಶೇಷವಾದ ಅನುಸಂಧಾನ ಬರುತ್ತೆ. ಇದ್ದಷ್ಟು ಕಾಲ ಚೆನ್ನಾಗಿರ್ತೇವೆ, ಹೋದ ಮೇಲೆ ಈ ಶರೀರವನ್ನು ಹೊತ್ತುಕೊಂಡು ಹೋಗ್ತಾ ಇರ್ತಾರೆ. ಗರುಡ ಪುರಾಣ ತಿಳಿಸಿಕೊಡುತ್ತೆ, ಆ ಜೀವಿಗೆ ಈ ದೇಹದ ಮೇಲೆ ಒಂದು ಹತ್ತು ವರ್ಷವೋ ಹನ್ನೊಂದು ವರ್ಷವೋ ಒಂದು ಮನೆಯಲ್ಲಿ ಅದನ್ನು ಕೊಂಡುಕೊಂಡು ಇದ್ದರೆ, ಒಂದು ವೇಳೆ ಮಾರಬೇಕಾದರೆ ಅಪ್ಪ ನನ್ನ ಮನೆ ನನ್ನ ಮನೆ ಅಂತ ಒದ್ದಾಡಿಬಿಡುತ್ತೇವೆ. ಎಂಬತ್ತು ವರ್ಷ ತೊಂಬತ್ತು ವರ್ಷ ಇದ್ದ ಮನೆ ಇದು, ಇದರನ್ನು ಒಮ್ಮೆಲೆ ಸೆಳೆದು ಹೊರಗೆ ಹಾಕಿದರೆ ಜೀವನಿಗೆ ಎಷ್ಟು ಅಭಿಮಾನ ಬೆಳೆದಿರಲಿಕ್ಕಿಲ್ಲ. ಆ ಸುಡುವ ಕಾಲಕ್ಕೆ ಜೀವನ ಇಲ್ಲೇ ಇರ್ತಾನೆ. ಈ ದೇಹ ಹೊತ್ತುಕೊಂಡು ಹೋಗುವಾಗ ಅಳತಾ ಓಡುತ್ತಾನೆ, ಹಿಂದೆ ಆ ಅಳು ಕೇಳುವ ನಾಥ ಇರಲ್ಲ, ಯಾರಿಗೆ ಕೇಳಿಸಲ್ಲ. ಆದ್ದರಿಂದ ಶವ ಸುಡುವಾಗ ವಿಚಿತ್ರ ವೇದನೆ ಆಗಿಬಿಡುತ್ತೆ ಈ ಜೀವನಿಗೆ. ಅದು ನಮಗೆಲ್ಲ ಇದೆ, ಮುಂದೆ ಕಾದಿದೆ, ಎಲ್ಲರೂ ದೇಹ ಬಿಡಬೇಕಾದವರೇ. ಹಾಗಾದರೆ ಆ ವೇದನೆ ನಮಗೆ ಆಗಬಾರದ? ಆಗಬಾರದಂತಾದರೆ ನಮಗೆ ದೇಹದ ಮೇಲೆ ಅಭಿಮಾನ ಬಿಟ್ಟಿರಬೇಕು. ದೇಹದ ಮೇಲೆ ಅಭಿಮಾನ ಬಿಟ್ಟವರಿಗೆ ಆ ವೇದನೆ ಇಲ್ಲ, ಸಂತೋಷವಾಗಿರ್ತಾರೆ. ಹಾಗಾದರೆ ಆ ದೇಹದ ಮೇಲೆ ಅಭಿಮಾನ ಬಿಡಬೇಕಾ? ಈ ಪ್ರಕರಣ ಚಿಂತನೆ ಮಾಡಿ ಅಂತ ಅಪರೂಪವಾದ ಪ್ರಕರಣಗಳನ್ನು ತಿಳಿಸಿಕೊಡತಾ ಇದ್ದಾರೆ. ಇನ್ನ ಅದೇ ಸರಣಿಯಲ್ಲಿ ಬಂದಂತಹ ಪ್ರಕರಣ ಭೋಜನ ಪ್ರಕರಣ. ಭೋಜನ ಪ್ರಕರಣ ಅಂದರೆ ನಮ್ಮ ಜೀವನದಲ್ಲಿ ಪ್ರಧಾನ ಘಟ್ಟವೇ ಭೋಜನ. ದಿನದಲ್ಲಿ ಪ್ರಧಾನ ಘಟ್ಟವೇ ಭೋಜನ. ಭೋಜನಕ್ಕಾಗಿಯೇ ತುಂಬ ಆತರ, ಭೋಜನ ಆದ ಮೇಲೆ ತುಂಬ ವಿಶ್ರಾಂತಿ. ಹಗಲು ಇರಳು ಊಟದ ಚಿಂತೆ, ಉಂಡ ಮೇಲೆ ಶಯನ. ದಾಸರು ಅದಕ್ಕೆ ಹೇಳಿದರು, ಊಟಕ್ಕಾಗಿ ತುಂಬ ಹಂಬಲ, ತುಂಬ ಹಲುಬಯೋದು. ಆದ್ದರಿಂದ ಆ ಊಟವೇನೋ ಮಾಡುತ್ತೇವೆ, ಆ ಊಟದಿಂದ ವಿಶೇಷವಾದ ಯಜ್ಞ ಮಾಡಿದ ಫಲ ಪಡೆಯಬಹುದು. ಆ ಫಲ ಪಡೆಯುವ ಭಾಗ್ಯ ಚಿಂತನೆ ಮಾಡಿ ಪಡೆಯರಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲು ಸ್ವಲ್ಪ ಕೆಲವು ತಿಳಿಯಬೇಕಾದ ವಿಷಯಗಳಿವೆ, ಅದು ತಿಳ್ಕೊಂಡು ನಂತರ ಮಿಕ್ಕದ್ದಕ್ಕೆ ಮುಂದಕ್ಕೆ ಹೋಗೋಣ. ಕೆಲವು ಜಾಗ್ರತೆಯನ್ನು ತಗೊಳ್ಳಬೇಕು. ಅನರ್ಪಿತವಾದ ಅನ್ನ ಅದರನ್ನು ಆಹುತಿ ಕೊಡಬಾರದು. ದೇವರಿಗೆ ಸಮರ್ಪಣೆ ಮಾಡದೆ ಒಲೆಯಿಂದ ಎಲೆಗೆ ಅನ್ನ ಬರಬಾರದು. ಒಲೆಯಿಂದ ಮಧ್ಯ ದೇವರ ಕಡೆಗೆ ಹೋಗಿ ದೇವರ ಮುಂದೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಕೊಟ್ಟು ನಂತರ ಎಲೆಗೆ ಬರಬೇಕು ಆ ಅನ್ನ. ಹಾಗೆ ಬಂದರೆ ಆ ಅನ್ನವನ್ನು ನಾವು ಆಹುತಿ ಕೊಟ್ಟರೆ ಅನರ್ಥವೇ. ಅನರ್ಪಿತವಾದ ಅನ್ನ ನಾವು ತಗೊಳ್ಳಬಾರದು, ಬ್ರಾಹ್ಮಣರಿಗೂ ಕೊಡಬಾರದು. ಅದಕ್ಕೆ ಶ್ರೀನಿವಾಸ ಕಲ್ಯಾಣ ಪ್ರಾಯಶಃ ನಿಮಗೆಲ್ಲ ನೆನಪಿರಲಿಕ್ಕೆ ಸಾಕು. ಶ್ರೀನಿವಾಸ ಬ್ರಹ್ಮದೇವರೇ ಹೇಳುತ್ತಾರೆ, ಸ್ವಾಮಿ ಅನರ್ಪಿತ ಅನ್ನ ಬ್ರಾಹ್ಮಣರಿಗೆ ಕೊಡಬಾರದು. ಅದಕ್ಕೆ ನೈವೇದ್ಯ ಮಾಡಬೇಕು. ನೀನೇ ವರ ಯಾರಿಗೆ ಕೊಡಬೇಕು ಅಂದರೆ ನರಸಿಂಹನಿಗೆ ಮಾಡಿ ಅಂತ ಚಮತ್ಕಾರದಿಂದ ಸ್ವಾಮಿ ಮಾಡುತ್ತಾನೆ. ಆದ್ದರಿಂದ ಅನರ್ಪಿತವಾದ ಅನ್ನ ಭೋಜನ ಮಾಡಬಾರದು. ಭೋಜನ ಅಂದರೆ ದೊಡ್ಡ ಯಜ್ಞ. ಯಜ್ಞ ಸಾಮಾನ್ಯವಾಗಿ ಮನೆಯಲ್ಲಿ ಅಗ್ನಿ ಇಟ್ಟು ಅದರಲ್ಲಿ ಗಂಧದ ಕೊರಡನ್ನು ಹಾಕಿದರೆ ಸುಗಂಧದ ವಾಸನೆ ಬರುತ್ತೆ, ಉಳ್ಳೆಗಡ್ಡೆ ಹಾಕಿದರೆ ಭೀಕರವಾದ ವಾಸನೆ ಬರುತ್ತೆ. ಆದ್ದರಿಂದ ಒಳಗಂತೂ ವಿಶೇಷವಾದ ಜಠರಾಗ್ನಿ ಪ್ರಜ್ವಲಿತವಾಗಿದೆ, ವೈಶ್ವಾನರಾಗ್ನಿ. ನಾವು ಏನು ಹಾಕ್ತೀವೋ ಅದಕ್ಕೆ ತಕ್ಕಂಥ ಫಲ ಬರುತ್ತೆ. ಹೇಗೆ ಅನ್ನ ಹಾಕಿದರೆ ಒಳಗೆ ಆ ಅನ್ನ ಪಚನ ಮಾಡಿ ಮೂರು ಭಾಗ ಮಾಡುತ್ತಾನೆ ಭಗವಂತ, ಸ್ಥೂಲ ಭಾಗ, ಮಧ್ಯಮ ಭಾಗ, ಸೂಕ್ಷ್ಮ ಭಾಗ ಅಂತ. ಅದರಲ್ಲಿ ಸ್ಥೂಲ ಭಾಗ ಪುರುಷಕ್ಕೆ ಇಡುತ್ತಾರೆ, ಪುರುಷವಾಗಿ ಹೋಗಿಬಿಡುತ್ತೆ. ಮಧ್ಯಮ ಭಾಗ ವಿಶೇಷವಾಗಿ ಮಾಂಸ ರಕ್ತ ಮೊದಲಾದವುಗಳ ವೃದ್ಧಿಯಾಗುತ್ತೆ. ಸೂಕ್ಷ್ಮ ಭಾಗದಿಂದ ಮನಸ್ಸಿನ ವೃದ್ಧಿಯಾಗುತ್ತೆ. ಹಾಗಾದರೆ ನಾವು ಎಂಥ ಅನ್ನ ಸ್ವೀಕಾರ ಮಾಡುತ್ತೇವೆ ಅಂಥ ಬುದ್ಧಿಯೇ ನಮಗೆ ಬರುತ್ತೆ. ಅದೇ ಹೊಗೆ. ಏನು ಪದಾರ್ಥ ಹಾಕಿದರೆ ಹೊಗೆ ಬರುತ್ತೆ. ಹೊಗೆ ಅಂದರೆ ಬುದ್ಧಿ, ಒಳ್ಳೆ ಬುದ್ಧಿ. ಒಳ್ಳೆ ಪದಾರ್ಥ ಹಾಕಿದರೆ ಬರುತ್ತೆ. ಇಲ್ಲ, ನಾವೇನು ನಿಷಿದ್ಧವಾದ ಪದಾರ್ಥಗಳು ತಗೊಳ್ತಾ ಇಲ್ಲ, ಒಳ್ಳೆ ಪದಾರ್ಥಗಳೇ ತಗೊಳ್ತಾ ಇದ್ದೇವೆ, ನೈವೇದ್ಯ ಮಾತ್ರ ಇಲ್ಲ, ಸಾಲಲ್ಲ. ನಿಷಿದ್ಧವಲ್ಲದ ಪದಾರ್ಥ ಸ್ವೀಕಾರ ಮಾಡಬೇಕು, ದೇವರ ನೈವೇದ್ಯ ಆಗಿರಬೇಕು, ವೈಶ್ವದೇವ ಆಗಿರಬೇಕು. ಅದಕ್ಕೆ ದಾಸರು ಹೇಳುತ್ತಾರೆ, ಕುಟ್ಟಿ ಕೊಯ್ದುದ, ಅಟ್ಟು ಇಟ್ಟುದ, ಸುಟ್ಟು ಕೊಟ್ಟುದು, ಮುಟ್ಟ ಲಗ ಹಿಟ್ಟಿಟ್ಟು ಮಾಡ್ಪುದು, ವಿಠಲ ಉಂಡ ಉಚ್ಚಿಷ್ಟ, ಸಜ್ಜನರ ಬಿಟ್ಟು ತನ್ನಯ ಹೊಟ್ಟೆಗೋಸ್ಕರ ಥಟ್ಟ ನುಣಿತಿಹ ಕೆಟ್ಟ ಮನುಜರ ಕಟ್ಟಿ ಒಯ್ದು ಯಮಪಟ್ಟಣದೋಳು ತಟ್ಟಿಲುಡುತಿಹರು ಅಂತ ಹೇಳುತ್ತಾರೆ. ಆದ್ದರಿಂದ ವೈಶ್ವದೇವ ಮಾಡಿದ ಭಗವದರ್ಪಿತವಾದ ಅನ್ನ ನಾವು ಆಹುತಿಯನ್ನು ಕೊಡಬೇಕು. ಸರಿ, ಇಷ್ಟು ಮಾಡಿದುವು ದೇವರ ನೈವೇದ್ಯ ಮಾಡಿದ ಅನ್ನವೇ. ಬಡಿಸುವ ಕಾಲಕ್ಕೆ ಉಪ್ಪು, ಅನ್ನ, ತುಪ್ಪ ಕೈಯಿಂದ ಬಡಿಸಿಬಿಟ್ರೆ ಅದು ಮಾಂಸಕ್ಕೆ ಸಮಾನವಾಗುತ್ತೆ. ಎಚ್ಚರ ಇರಬೇಕದು. ಯಾಕೆಂದರೆ ಭೋಜನ ಪ್ರಕರಣ ಅಂತ ಸುಮ್ಮನೆ ಹೇಳಿಕೊಂಡು ಹೋದ್ರೆಲ್ಲ, ಇದು ಸ್ವಲ್ಪ ಹೇಳಿ ನಂತರ ಹೇಳಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೇನೆ. ಉಪ್ಪು, ಅನ್ನ, ತುಪ್ಪ ಸ್ಪಷ್ಟ ಪ್ರಮಾಣಗಳು ತುಂಬ ಇವೆ. ಯಾರು ಕೈಯಿಂದ ಬಡಿಸ್ತಾರೋ ಅದು ಮಾಂಸಕ್ಕೆ ಸಮಾನ. ಇನ್ನು ಕೈಯಿಂದ ಊಟ ಮಾಡುವಾಗ ಅಂಗೈಗೆ ಸ್ಪರ್ಶ ಮಾಡಿಕೊಂಡು ಊಟ ಮಾಡಿದರೆ ಅದು ಗೋವಿನ ಚರ್ಮದಲ್ಲಿ ಊಟ ಮಾಡಿದ ಫಲ. ಅದಕ್ಕೆ ಎಷ್ಟು ಊಟ ಮಾಡಿದರೂ ಬೆರಳುಗಳಿಂದಲೇ ಸವಿಯಬೇಕಷ್ಟೇ ಹೊರತು ಅಂಗೈ ಸ್ಪರ್ಶ ಆಗಬಾರದು ಅನ್ನಕ್ಕೆ. ಇನ್ನು ಬಡಸಿದ ಏನು ಆ ಅನ್ನ ಹಾಕಿರ್ತಾರೆ, ಆ ಅನ್ನ ಆಹುತಿ ಕೊಡುವಾಗ ತುಪ್ಪ ಸಹಿತವಾಗಿಯೇ ಕೊಡಬೇಕು, ತುಪ್ಪ ಇಲ್ಲದೆ ಕೊಡಬಾರದು. ತುಪ್ಪ ಸಹಿತವಾಗಿ ಕೊಟ್ಟ ಆಹುತಿ ಕೊಡುವ ಕ್ರಮನೂ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಬೇಕು. ಪಾಪ ಗೊತ್ತಿರಲ್ಲ, ಏನೋ ಕೊಡಬೇಕು, ಏನೋ ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ ಕೆಲವರು. ಪಾಪ ಒಬ್ಬರು ಯಾರೋ ಸಾಫ್ಟ್ವೇರ್ ಚೆನ್ನಾಗಿ ಒಳ್ಳೆ ವೃದ್ಧಿಯಲ್ಲಿದ್ದವರೇ, ಇತ್ತೀಚೆಗೆ ಟರ್ನ್ ಆಗಿ ಬಂದಿದ್ದಾನೆ ಹುಡುಗ, ಚಿಕ್ಕ ಹುಡುಗ, ಸಂಧ್ಯಾ ವಂದನೆ ಮಾಡ್ತಾ ಇದ್ದಾನೆ. ನೋಡಿದೆ ಏನೋ ಮಾಡ್ತಾ ಇದ್ದಾನಲ್ಲ ಅಂತ ನೋಡಿದಾಗ ಉದಾಹರಣೆಯಿಂದ ನೀರು ಹಾಕ್ಕೊಳ್ತಾ ಇದ್ದಾರೆ ಪಾಪ ಬಾಯಿಗೆ. ನನಗೆ ಅರ್ಥ ಆಗಲಿಲ್ಲ, ಇದೇನು ಕ್ರಮ ಅಂತ. ಏನಿದು ಆಚಮನ ಅಂದ. ಯಾಕೆ ಇದು ಏನು ಆಚಮನ ನನಗೆ ಗೊತ್ತಿಲ್ಲ, ಇದೇನು ಕ್ರಮ ಅಂದರೆ, ಇಲ್ಲ ಕೈ ಹಾಕ್ಕೊಂಡು ತಗೊಳ್ಳೋದು ಯಾಕೆ, ಹೀಗೆ ಹಾಕ್ಕೊಂಡ್ರಾಯ್ತಲ್ಲ, ಈಸಿ ವೇ ಆಫ್ ಡೂಯಿಂಗ್ ದಟ್ ಅಂದ. ಬಹಳ ಒಳ್ಳೇದಪ್ಪ, ಅದಲ್ಲ ಇಲ್ಲಿ ಒಂದು ಕರ್ಮವನ್ನು ಈಸಿಯಾಗಿ ಮಾಡೋದರಲ್ಲಿ ತಾತ್ಪರ್ಯ ಅಲ್ಲ, ಶಾಸ್ತ್ರೋಕ್ತವಾಗಿ ಹೇಗೆ ಮಾಡಬೇಕೋ ಹಾಗೆ ಮಾಡಬೇಕು. ಅದರಲ್ಲೂ ತುಂಬ ಇದೆ, ಒಂದು ಆಚಮನ ಮಾಡೋದರಲ್ಲೇ ತುಂಬ ಇವೆ. ಆ ರೀತಿಯಲ್ಲಿ ಒಂದು ಈ ವೈಶ್ವಾನರಾಜ್ಞಿಯನ್ನು ಮಾಡುವಾಗ ನಾವು ವಿಶೇಷವಾಗಿ ಆಹುತಿಗಳನ್ನು ಕೊಡುವಾಗ ಆ ಯಾವ ಯಾವ ಬೆರಳಿಂದ ಯಾವ ಯಾವ ಆಹುತಿ ಕೊಡಬೇಕು ಅಂತ ವಿಜಯದಾಸರು ಪ್ರಾಣಾಗ್ನಿ ಹೋತ್ರ ಸುಲಾದಿಯಲ್ಲಿ ಹೇಳಿದ್ದಾರೆ. ಏನು ಅನ್ನ ಹಾಕಿರುತ್ತೆ, ಅನ್ನ ಹಾಕಿದ ರಾಶಿಯ ಮುಂಭಾಗದಿಂದ ಅದು ಪೂರ್ವ ದಿಕ್ಕು, ರಾಶಿಯ ಹಿಂಭಾಗ ಪಶ್ಚಿಮ, ರಾಶಿಯ ಬಲಭಾಗ ದಕ್ಷಿಣ, ಎಡಭಾಗ ಉತ್ತರ, ಮಧ್ಯಭಾಗ ಊರ್ಧ್ವ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿದಾಗ ಆಯಾ ಅನ್ನದ ಆಯಾ ದಿಕ್ಕಿನ ಅಗಳುಗಳನ್ನು ತಗೋಬೇಕು, ಅಷ್ಟಷ್ಟೇ ಅಗಳು ತಗೋಬೇಕು, ಆಯಾ ಬೆರಳುಗಳ ವಿನ್ಯಾಸದಿಂದ ತಗೊಳ್ಳಬೇಕು. ತೆಗೆದುಕೊಂಡು ಬಾಯಲ್ಲಿ ಹಾಕುವಾಗ ತುಟಿಗೆ ತಗಲಬಾರದು, ಹಲ್ಲಿಗೆ ತಗಲಬಾರದು, ನಾಲಿಗೆ ಮೇಲೆ ಬೀಳಬೇಕು, ಅಗಿಯಬಾರದು, ನುಂಗಬೇಕು. ಪುರಾಣಕ್ಕೆ ಬರುವುದೇ ಬೇಡ, ಬಂದರೆ ಕಷ್ಟ. ಚೆನ್ನಾಗಿ, ಯಾಕೆ ಅಂದರೆ ಇದಕ್ಕೆ ವಿಶೇಷವಾಗಿ ಫಲ ಇದೆ. ಪುರಾಣದಲ್ಲಿ ಬರುತ್ತೆ, ಕಥಾ ಬರುತ್ತೆ. ಬ್ರಾಹ್ಮಣ ತಾನು ಬರ್ತಾ ಇರ್ತಾನೆ, ದ್ವಾದಶಿ ದೇವ ಸ್ಥಾನಕ್ಕೆ ಪೂಜಕ್ಕೆ ಬರ್ತಾ ಇರ್ತಾನೆ. ಬರುವಾಗ ಅದೇನಾಗುತ್ತೆ, ಬೆಳಿಗ್ಗೆ ಏಳಬೇಕು. ಏಳಬೇಕು ಅಂದರೆ ಆಗಿನ ಕಾಲದ ಅಲಾರಾಮ್ ಅಂದರೆ ಕೋಳಿ ಕೂಗಬೇಕು, ಯಾವುದೋ ಪ್ರಾಣಿ ಹಿಡಿಲಿಕ್ಕೆ ಬಂದರೆ ಕೂಗಿತದು. ಅರ್ಧ ರಾತ್ರಿ 12 ಗಂಟೆ ಬೇಗಾಯಿ ಬೆಳಗಾಯಿತು ಅಂತ ಹೊರಟ ಬ್ರಾಹ್ಮಣ. ಮಧ್ಯ ಹಾದಿಯಲ್ಲಿ ಆಲದ ಮರ, ಅದರ ಕಳೆಗೆ ಹೋಗುವಾಗ ಒಂದು ಪಿಶಾಚಿ ಬಂತು. ತಿನ್ನಲಿಕ್ಕೆ ನೋಡ್ತಾ ಇದೆ, ಆಗ್ತಾ ಇಲ್ಲ, ತುಂಬ ತೇಜಸ್ಸಿದೆ. ಅದಕ್ಕೆ ಏನಾದರೂ ಮಾಡಿದರೆ ಇವನಿಂದ ಪುಣ್ಯ ತೆಗೆದುಕೊಂಡ್ರೆ ನಾನು ಉದ್ಧಾರ ಆಗ್ತೇನೆ ಅಂತ ಮನಸ್ಸಿಗೆ ಬಂತು. ಅದಕ್ಕೆ ಸಾಷ್ಟಾಂಗ ಇರಗಿ ನನಗೆ ಪುಣ್ಯಧಾರೆ ಕೊಡು. ಬ್ರಾಹ್ಮಣ ತುಂಬ ಒಳ್ಳೆ ಶ್ಲೋಕಗಳು ಬರುತ್ತೆ ಅಲ್ಲಿ, ಹೇಳ್ತಾನೆ, ನನಗೆ ದೇವರ ಪೂಜಾ ಮಾಡುವುದರಲ್ಲಿ ಸಂತೋಷ ಬರ್ತಾ ಇದೆ ಅಷ್ಟೇ ಹೊರತು ಏನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ, ಏನು ಬರುತ್ತೆ ಎಂಬುದು ನನಗೆ ಗೊತ್ತೇ ಇಲ್ಲ. ಪುಣ್ಯ ಬರುತ್ತೆ ಎಂಬುದು ಕೂಡ ನನಗೆ ಗೊತ್ತಿಲ್ಲ. ದೇವರ ಪೂಜಾ ಮಾಡಿದರೆ ನನಗೆ ಸಂತೋಷ ಬರ್ತಾ ಇದೆ, ಅದಕ್ಕೆ ನಾನು ಮಾಡುತ್ತಾ ಇದ್ದೇನೆ. ಸರಿಯಪ್ಪ, ಏನಾದರೂ ಒಂದು ಕರ್ಮ ಫಲ ಕೊಡು, ಉದ್ಧಾರ ಆಗ್ತೇನೆ. ಅವಾಗ ಹೇಳಿದ, ಯಾವುದಕ್ಕೆ ಯಾವ ಫಲ ಅಂತ ಗೊತ್ತಿಲ್ಲ, ಸ್ವಾಮಿಯ ತೃಪ್ತಿಯೇ ನನಗೆ ಫಲ. ಆದರೆ ನಿನ್ನ ಉದ್ಧಾರ ಆಗತ್ತೆ ಅಂತ ಹೇಳ್ತಾ ಇದ್ದೀಯಾ, ಒಂದು ಕೊಡತೇನೆ. ಏನು? ನಿತ್ಯವೂ ನಾನು 5 ಆಹುತಿಗಳನ್ನು ಸ್ವೀಕಾರ ಮಾಡುತ್ತೇನೆ. 5 ಆಹುತಿಗಳಲ್ಲಿ 1 ದಿವಸ 1 ಆಹುತಿ ತಗೊಂಡ ಫಲ ನಿನಗೆ ಬರಲಿ. ಪ್ರೇತ ಜನ್ಮ ಹೋಗಿ ಸ್ವರ್ಗಕ್ಕೆ ಹೋಗಿಬಿಟ್ಟು, ಅಷ್ಟು ಫಲ ಆ 1 ಆಹುತಿ ಕೊಟ್ಟರೆ ಇದೆ. ಮತ್ತು ನಮಗೆ ಭೂತ ಬರುತ್ತೆ ಪ್ರಶ್ನೆ, ಆತ ಮಾಡಿದರೆ ಬಂತು, ನಾವು ಮಾಡಿದರೆ ಬರುತ್ತೋ ಅಂತ ಫಲ. ನಾವು ಪ್ರಾಣಾಹುತಿ ಕೊಡ್ತಾ ಇದ್ದೇವು, ನಾವು ಕೊಟ್ಟರೆ ಬರುತ್ತೋ? ಅಂದರೆ ಒಂದು ಸಲ ನೋಡಿ, ರಾಯರ ಹತ್ತಿರ ಹೋಗಿ, ರಘುತ್ತಮರ ಹತ್ತಿರ ಹೋಗಿ ಅಡ್ಡ ಬಿದ್ದು 1 ವಾರವೋ 2 ವಾರವೋ ಸೇವಾ ಮಾಡಿದರೆ ಫಲ ಬರ್ತಾ ಇದೆಯೋ ಇಲ್ಲವೋ? ದರ್ಶನ ಕೊಡ್ತಾ ಇದ್ದಾರೆ, ಸ್ವಪ್ನದಲ್ಲಿ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಅನುಭವ ಆಗ್ತಾ ಇದೆ, ಫಲ ಬರ್ತಾ ಇದೆ. ಹಾಗಾದರೆ ಗುರುಗಳ ಹತ್ರ ಹೋಗಿ ಸೇವಾ ಮಾಡಿದರೆ ನಾವು ಮಾಡಿದ ಕರ್ಮಕ್ಕೆ ಫಲ ಅಂಬುದು ನಾವು ಕಾಣುವುದಾದರೆ, ಶ್ರದ್ಧೆಯಿಂದ ಭಗವಂತನ ಪ್ರೀತಿಗಾಗಿ ನಾವು ಮಾಡಿದರೆ ಒಂದೊಂದು ಆಹುತಿಗೂ ಹೇಳಿದ ಫಲಗಳ ಸುರಿಮಳೆಯಾಗಿಯೇ ಆಗುತ್ತೆ. ಈ ರೀತಿಯಾಗಿ ಆಹುತಿಗಳ ಸ್ವೀಕಾರ ಮಾಡಬೇಕು. ಇನ್ನು ಅನ್ನದ್ದೊಂದಾದರೆ, ಆ ಅನ್ನ ನಿಂತು ತಿಂದರೆ ಮಾಂಸಕ್ಕೆ ಸಮಾನ. ಕೆಲವರು ತಟ್ಟೆಯಲ್ಲಿಟ್ಟುಕೊಂಡು ಓಡಾಡುತ್ತಾ ತಿಂತಾರೆ, ಅದೇ ಯಾವುದು ಹೇಳ್ತಾರಲ್ಲ ಆಂಗ್ಲದಲ್ಲಿ ಬಫೆ ಸಿಸ್ಟಮ್ ಅಂತ. ಅದಕ್ಕೆ ಯಾರೋ ಹೇಳಿದರು ಎಲ್ಲೆಲ್ಲೋ ಸೇರಿಸಿ ಅಂತ, ಬಫೆಲ್ಲೋ ಸಿಸ್ಟಮ್ ಅಂತ. ಅದು ಅಷ್ಟೇ, ನಿಂತೆ ತಿನ್ನುತ್ತೆ. ಇವರು ಹಾಗೆ ನಿಂತೆ ತಿರುಗಾಡುತ್ತಾ ತಿಂತಾರೆ, ಅತ್ತಿಂದರೆ ಮಾಂಸಕ್ಕೆ ಸಮಾನ. ನೀರು ನಿಂತು ಕುಡಿದ್ರೂ ಸಾಕು, ದುಡ್ಡಿಟ್ಟು ಹೆಂಡ ಕೊಂಡುಕೊಂಡು ಕುಡಿಬೇಕಾಗಿಲ್ಲ, ಹೆಂಡ ಕುಡದಷ್ಟು ಪಾಪ, ನಿಂತು ಕುಡಿದ್ರೂ ಬರುತ್ತೆ. ಇಲ್ಲ ನಾವು ಕೂತೇ ಕುಡಿಯುತ್ತೀವಿ, ಕೂತು ಕುಡಿದ್ರೂ ಕೂಡ ಎಡಗೈಯಿಂದ ಕುಡಿದರೆ ಖಂಡಕ್ಕೆ ಸಮಾನ. ಮತ್ತೆ ಊಟ ಮಾಡುವ ಕಾಲಕ್ಕೆ ಗತಿ ಏನು? ಆಗ್ಲೂ ಕೂಡ ಬಲಗೈಯನ್ನು ಮುಟ್ಟಿಸಿಕೊಂಡೇ ಕುಡಿಯಬೇಕು. ಅದರಲ್ಲೂ ಚೂರು ವಯ್ಯಾರ, ತಾಕಿಸಿ ಮತ್ತು ಎಡಗೈಯಿಂದ ಕುಡಿಯುತ್ತಾರೆ. ಇಲ್ಲ, ಎಡಗೈ ಬಲಗೈಯ ಅಂಟು ಬಿಡದೇನೆ ನೀರನ್ನು ಕುಡಿಯಬೇಕು. ಇದು ಹಿರಿಯರು ಹೇಳಿಕೊಟ್ಟ ಪ್ರಮಾಣ ಸಹಿತವಾದ ಕ್ರಮಗಳು. ಈ ರೀತಿಯಾಗಿ ನಾವು ಕೆಲವೊಂದು ವಿಷಯಗಳನ್ನು ಗಮನ ಕೊಟ್ಟರೆ ನಾವು ಕೊಡುವ ಆಹುತಿ ವಿಶೇಷವಾಗಿ ಸಾರ್ಥಕವಾಗುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಉಪಾಸನ ಕ್ರಮವನ್ನು ಹೇಳಿಕೊಡುತ್ತಾರೆ. ಈ ಉಪಾಸನೆ ಮಾಡಿದರೆ, ಭೋಜನ ಪ್ರಕರಣ ಚಿಂತನೆ ಮಾಡಿದರೆ ಏನು ಫಲ ಅಂದರೆ, ಹೇಳುತ್ತಾರೆ, ಅಶ್ಯ ಉಪಾಸನಸ್ಯ ಮಾತು ಸಕಾಶಾತ್ ಸುತಾನಾಮಿವ ವೈಶ್ವಾನರಾತ್ಮನ ಸಕಾಶಾತ್ ಸರ್ವ ಪುರುಷಾರ್ಥವಾಪ್ತಿ ಫಲಂ. ಈ ಉಪಾಸನೆ ಮಾಡಿದರೆ ಏನು ಫಲ ಅಂದರೆ, ತಾಯಿ ಮಗನಿಗೆ ಏನು ಕೊಡತಾಳೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಏನೆಲ್ಲ ಅವನು ಯೋಗ್ಯನಾಗಿದ್ದಾನೆ ಕೊಟ್ಟು ಬಿಡುತ್ತಾಳೆ, ಅವನು ಕೇಳದೇನೆ ಕೊಡತಾಳೆ ತಾಯಿ. ಹಾಗೆ ವೈಶ್ವಾನರಾಜ್ಞಿ ಈ ಚಿಂತನೆ ಮಾಡಿದವನಿಗೆ ಸರ್ವ ಪುರುಷಾರ್ಥ ವ್ಯಾಪ್ತಿ, ಎಲ್ಲ ಪುರುಷಾರ್ಥಗಳ ಸುರಿಮಳೆಯನ್ನು ಕೊಟ್ಟು ಬಿಡುತ್ತಾನೆ ಈ ಒಂದು ಚಿಂತನೆ ಮಾಡಿದರೆ. ಈ ಚಿಂತನೆ ಮಾಡಿದವರೇ ನಮ್ಮ ಗೋಪಾಲದಾಸರು. ಈ ಚಿಂತನೆ ಮಾಡಿದವರೇ ಯಾದವಾರ್ಯರು. ಕಥಾ ಗೊತ್ತಿರುತ್ತೆ, ರಾಯರ ಹತ್ರ ಯಾರೋ ಒಬ್ಬ ಶೂದ್ರ ಆರೋಗ್ಯ ಬಂದರೆ ಲಕ್ಷ ಬ್ರಾಹ್ಮಣರ ಭೋಜನ ಮಾಡಿಸ್ತೇನೆ ಅಂತ ಹರಕೆ ಹಾಕ್ಕೊಂಡ. ರಾಯರು ಆರೋಗ್ಯ ಕೊಟ್ಟರು, ಅವನಿಗೆ ಊಟಕ್ಕಿದ್ದಿಲ್ಲ, ಲಕ್ಷ ಬ್ರಾಹ್ಮಣರಿಗೆ ಎಲ್ಲಿಂದ ಊಟ ಹಾಕ್ತಾನೆ, ಮತ್ತು ಅದಕ್ಕಾಗಿ ಸೇವಾ ಮಾಡಿದ, ಹೇಗೆ ನಿಮ್ಮ ಹರಕೆ ಸಲ್ಲಿಸಲಿ ಅಂತ ರಾಯರು ಹೇಳಿದರು. ಒಬ್ಬರು ಬರ್ತಾರೆ ಅವರಿಗೆ ಊಟಕ್ಕೆ ಕೊಟ್ಟರೆ ಸಾಕು ಅಂತ, ಬಂದವರೇ ಗೋಪಾಲದಾಸರು. ಅವರಿಗೆ ಊಟಕ್ಕೆ ಬೇಕಾದ ಎಲ್ಲ ಸಲಕರಣೆ ಕೊಟ್ಟ. ಊಟಕ್ಕೆ ಕೂಡುವಾಗ ಹೊರಗಿದ್ದ, ಅವರು ಓಂಕಾರ ಉಚ್ಚಾರ ಮಾಡಿ ಸ್ವೀಕಾರ ಮಾಡುವಾಗ ಅವನಿಗೆ ಕೇಳಿಸಿದ್ದು ಲಕ್ಷ ಓಂಕಾರಗಳು. ಊಟ ಮುಗಿದ ಮೇಲೆ ಕೇಳಿದ, ಒಳಗೆ ಲಕ್ಷ ಜನ ಎಲ್ಲಿದ್ರು ಅಂತ. ದಾಸರು ಉತ್ತರ ಕೊಟ್ಟರು, ಒಳಗೆ ಇದ್ದಾರೆ ಲಕ್ಷ ಜನ ಅಂತ. ಎಲ್ಲಿದ್ದಾರೆ? ಇಲ್ಲೇ ಲಕ್ಷ ಜನ ಇದ್ದಾರೆ ಅಂತ, ಶರೀರದಲ್ಲೇ ಇದ್ದಾರೆ. ಪಕ್ಕದಲ್ಲಿ ತಮ್ಮಂದರು ಕೇಳಿದರು, ಗುರುಗೋಪಾಲದಾಸರು ಕೇಳಿದರು, ಕೋಟ್ಯಂತರ ಓಂಕಾರ ಕೇಳಿಸಬೇಕಲ್ಲ, ಲಕ್ಷ ಮಾತ್ರ ಕೇಳಿಸಿದ್ದು ಯಾಕೆ ಅಂತ ಕೇಳಿದರು. ಅವನಿಗೆ ಲಕ್ಷ ಮಾತ್ರ ಬೇಕದಕ್ಕೆ ಅಷ್ಟೇ ಕೇಳಿಸಿದ್ದು ಅಂದರು. ಅರ್ಥಾತ್ ಏನಿದು ಅಂದರೆ, ನಮ್ಮ ಶರೀರದಲ್ಲಿ 72,000 ನಾಡಿಗಳು. ಅರಣ್ಯಕಾಚಾರ್ಯರು ಹೇಳುತ್ತಾರೆ, ಚಿಂತನೆ ಮಾಡುತ್ತಾ ಹೋದರೆ ಮನಬಂದ ತೆರದಲ್ಲಿ ಚಿಂತಿಸು, ಇದಕ್ಕೆ ಅನುಮಾನ ವಿನಿತಿಲ್ಲ ಅಂತ ದಾಸರು ಏನು ಹೇಳ್ತಾರೆ ಆ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ನಮ್ಮ ಶರೀರದಲ್ಲಿ 72,000 ನಾಡಿ, ಒಂದೊಂದರಲ್ಲಿ ಒಬ್ಬೊಬ್ಬ ದೇವತಾ ಪ್ರಕಾರ 36,000 ದಂಪತಿಗಳಿದ್ದಾರೆ. ದಾಸರು ಹೇಳುತ್ತಾರೆ, ಯಾರಾದರೆ ಇಬ್ಬರು ದಂಪತಿಗಳನ್ನು ಕರೆದು ಒಂದು ದಿವಸ ಅರ್ಚನೆ ಮಾಡಿ ಅವರಿಗೆ ಊಟ ಹಾಕಿ, ಈ ಕ್ರಮದಲ್ಲಿ 72,000 ದೇವತೆಗಳಿದ್ದಾರೆ ಅಂತ ಊಟ ಹಾಕ್ತಾರೋ, ಆ ಹಾಕಿದವರಿಗೆ ಒಂದು ವೇಳೆ 100 ಬದುಕಿದರೆ, 100 ಹುಟ್ಟಿದ ದಿವಸದಿಂದ ಸಾಯುವ ದಿವಸದವರೆಗೂ ಪ್ರತಿ ದಿವಸ ದಂಪತಿಗಳ ಅರ್ಚನೆ ಮಾಡಿ ಊಟ ಹಾಕಿದರೆ ಎಷ್ಟು ಫಲ ಬರಬೇಕೋ ಅಷ್ಟೂ ಫಲ ಒಂದು ದಿವಸ ಊಟಕ್ಕೆ ಹಾಕಿದರೆ ಬರುತ್ತೆ ಅಂತ ದಾಸರು ಹೇಳುತ್ತಾರೆ. ಸತ್ಯ ಸಂಶಯವಿಲ್ಲವೆಂದೆಂದು ಅಂತ ಸ್ಟ್ಯಾಂಪ್ ಹಾಕ್ತಾರೆ. ಗೊತ್ತು, ಆದರೆ ನೋಡಿ ಎಷ್ಟು ಜನಕ್ಕೆ ನಮಗೆ ಗೊತ್ತಿದ್ರೂ ಆ ಊಟಕ್ಕೆ ಹಾಕುವಾಗ ಅನುಷ್ಠಾನಕ್ಕೆ ಬರ್ತಾ ಇದೆ, ಅನುಸಂಧಾನಕ್ಕೆ ಬರ್ತಾ ಇದೆ. ನಾವೇ ಎದೆ ಮುಟ್ಟಿ ನೋಡಿಕೊಳ್ಳಬಹುದು. ಅರಣ್ಯಕಾಚಾರ್ಯರು ಹೇಳ್ತಾ ಇದ್ದಾರೆ, ನಮ್ಮ ಒಳಗೆ 72,000 ನಾಡಿ ಒಬ್ಬೊಬ್ಬ ದೇವತಾ ಇದ್ದಾರೆ, ಆ ಒಬ್ಬೊಬ್ಬ ದೇವತಾ ಒಳಗೂ 72,000 ನಾಡಿ ಅವರಕ್ಕಿಂತ ದೊಡ್ಡವರಿದ್ದಾರೆ. ಇದು ಲಾಜಿಕ್ ಅಲ್ಲ, ಪ್ರಾಕ್ಟಿಕಲ್. ಎಸ್, ಹೌದು, ಇಲ್ಲದಿದ್ರೆ ನಡೆಯಲ್ಲ. ಹಾಗೆ ಒಬ್ಬೊಬ್ಬರಲ್ಲಿ ತಗೊಳ್ತಾ ಹೋದರೆ ತಲೆ ಹುಚ್ಚು ಹಿಡಿಯುವಷ್ಟು ದೇವರ ರೂಪಗಳು, ದೇವತೆಗಳ ರೂಪಗಳು ನಮ್ಮಲ್ಲಿದೆ. ಅಷ್ಟು ರೂಪಗಳಿಗೆ ಊಟ ಅಂತ ಎಲ್ಲರೂ ಇನ್ನೊಬ್ಬರಿಗೆ ಹಾಕುವಾಗ ದಾಸರು ಹೇಳುತ್ತಾರೆ, ಮೌನವಾಗಿ ತಾನುಂಡರು, ನಾವೊಬ್ಬರೇ ಊಟ ಮಾಡುವಾಗಲೂ ಇಷ್ಟು ಜನಕ್ಕೆ ಊಟ ಅಂತ ತಿಳಿದು ಈ ಒಂದು ಭೋಜನ ಪ್ರಕರಣದ ವೈಶ್ವಾನರಾಜ್ಞಿಯ ಚಿಂತನೆ ಮಾಡಿ ಊಟ ಮಾಡಿದರೆ ಇಡೀ ಬ್ರಹ್ಮಾಂಡದಲ್ಲಿರತಕ್ಕಂಥ 14 ಪ್ರತಿಯೊಬ್ಬ ಸಜ್ಜನನಿಗೆ ಊಟ ಹಾಕಿದ ಫಲ ಬರುತ್ತೆ. ಒಂದು ತುತ್ತು ಬಾಯಲ್ಲಿಟ್ಟರೆ ಮತ್ತೆ ಇಷ್ಟು ಯಾಕೆ ಪಡೆಯಬಾರದು? ನಾವು 2 ರೀತಿ ದುಡ್ಡು ಸಂಪಾದನೆ ಮಾಡುವ ಕ್ರಮ. ಒಂದು ಬರೀ ಕಾಯ ಕಷ್ಟ ಮಾಡಿ ಸಂಪಾದನೆ ಮಾಡುತ್ತಾ ಇರ್ತಾರೆ. ಎಷ್ಟು ಬರುತ್ತೆ ಅವರಿಗೆ? ಮಹಾ 500 ಬಂದರೆ ಅಪ್ಪಪ್ಪ. ಆದರೆ ಇತ್ತೀಚೆಗೆ ಬಂತಲ್ಲ ಅದೇನೋ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ, ಅದರಲ್ಲಿ ನೋಡಿ ಒಬ್ಬೊಬ್ಬರಿಗೂ ಅವರು ಕಷ್ಟಪಡ್ತೀವಿ ಅಂತ ಬಿಡಲ್ಲ ಅವರು. ನೀವು ಬೇಡ ಎಸಿಯಲ್ಲಿ ಕೂಡಿ ಅಂತ ಎಸಿಯಲ್ಲೇ ಕೂಡಿಸ್ತಾರೆ. ನಾನು ಗಟ್ಟಿಯಾಗಿ ಕೆಲಸ ಮಾಡ್ತೀನಿ ಅಂದರೆ ಬೇಡಪ್ಪ ಮೆಲ್ಲಕ್ಕೆ ಹೊಡಿ, ಕಂಪ್ಯೂಟರ್ ಹಾಳಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಮೆಲ್ಲಕ್ಕೆ ಮಾಡಬೇಕು, ಬುದ್ಧಿಯಿಂದ ಕೆಲಸ ಮಾಡುತ್ತಾರೆ. ಬುದ್ಧಿಯಿಂದನೇ ಕೆಲಸ ಎಲ್ಲ. ಆ ಬುದ್ಧಿಯಿಂದ ಕೆಲಸ ಮಾಡಿದ್ದಕ್ಕೆ ಎಷ್ಟು ಸಂಬಳ ಹೇಳ್ತಾ ಇರ್ತಾರೆ? 1, 2, 3, 4 ಬರ್ತಾ ಇರುತ್ತೆ. ಅದು ಏಕಪ್ಪ ಚೂರೇ ಕೆಲಸ ಅಷ್ಟು ಪ್ರಾಫಿಟ್ ಯಾಕೆ ಬಂತು? ಒಳ್ಳೆ ಬುದ್ಧಿಯಿಂದ ಮಾಡಿದ ಕೆಲಸ. ಇಲ್ಲಿಯೂ ಅಷ್ಟೇ, ನಾವು ಚೂರು ಕೆಲಸ ಅನುಸಂಧಾನದಿಂದ ಮಾಡಿಬಿಟ್ರೆ ರಾಶಿ ರಾಶಿ ಫಲ. ಒಂದು ತುತ್ತು ಬಾಯಲ್ಲಿಟ್ಟರೆ ಸಾಕು, ದಿನಾಗೂ ಹೇಗೂ ಊಟ ಮಾಡಲೇಬೇಕು. ಆ ಮಾಡುವ ಕಾಲಕ್ಕೆ ಈ ಅನುಸಂಧಾನ ಮಾಡಿದರೆ ನಮಗೆ ಸಮಾನ ಯಾರು? ಅದಕ್ಕೆ ಹೇಳುತ್ತಾರೆ ದಾಸರು, ಹರಿಕಥಾಮೃತ ಸಾರ ಕೊಟ್ಟು ಕೊನೆಗೆ ಸ್ವಲ್ಪ ಮಕ್ಕಳಿಗೆ ಊಟ ಉಣಿಸಿದ ಮೇಲೆ ಮಕ್ಕಳಿಗೆ ಆ ಊಟದಕ್ಕಿಂತ ಹೆಚ್ಚಾದದ್ದು ಯಾವುದು ಅಂದರೆ ತಾಯಿಯ ಕೈಗೆ ಅಂಟಿಕೊಂಡ ಮೆತ್ತಗಿರುವ ಅನ್ನದ ಭಾಗ. ಅದರನ್ನು ಹೀಗೆ ಸವರಿ ಆ ಮೆತ್ತದ್ದು ಕೊಟ್ಟರೆ ಅದಕ್ಕಾಗಿ ಕಾಯ್ತಾ ಇರ್ತಾರೆ ಅಮ್ಮ ಕೊಡುವಂತ. ಆ ರೀತಿಯಲ್ಲಿ ಹರಿಕಥಾಮೃತ ಸಾರದಲ್ಲಿ ಮೃದುವಾದ ಭಾಗ ಯಾವುದು ಅಂದರೆ ಅನುಭವಕ್ಕೆ ತಂದುಕೋ ಅಂತ ಹೇಳಿದರು. ಅದೇ ಮೃದುವಾದ ಭಾಗ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ವೈಶ್ವಾನರಾಜ್ಞಿಯ ಚಿಂತನೆ ಪ್ರಧಾನವಾದದ್ದು. ವೈಶ್ವಾನರಾಜ್ಞಿಯನ್ನ ಚಿಂತನೆ ಮಾಡಬೇಕು. ಹೇಳ್ತಾರೆ ಕ್ರೋಡಾತ್ಮಕತ್ವ ಅಂತ ಹೇಳ್ತಾ ಹೇತು ಗರ್ಭ ವಿಶೇಷಣ ಹಾಕ್ತಾ ಇದ್ದಾರೆ. ಆ ವೈಶ್ವಾನರ ರೂಪ ಎಂಥದ್ದು, ನಾವು ವೈಶ್ವಾನರ ವೈಶ್ವಾನರ ಅಂತ ಚಿಂತನೆ ಮಾಡ್ತೇವೆ, ಆ ರೂಪ ಯಾವುದು ಅಂತ ನಮಗೆ ತಲೆಗೆ ಬರಲ್ಲ. ಯಾವ ರೂಪ ಅಂದರೆ ಕ್ರೋಡ ರೂಪ ಚಿಂತನೆ ಮಾಡಿ, ಯಜ್ಞವರಾಹ ವರಾಹ ರೂಪ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ದಾಸರು ಭೋಜನ ಸಂಧಿಯಲ್ಲಿ ಆದಿಯಲ್ಲಿ ಹೇಳ್ತಾರೆ ಕ್ರೋಡ 72,000 ನಾಡಿಗತ ನಾಡಿಗಳೊಳಗಿದ್ದು ಆಡುತ್ತಾ ಆನಂದಾತ್ಮ ವಿಶೇಷವಾಗಿ ವಿಹಾರ ಮಾಡುತ್ತಾನೆ, ಎಲ್ಲರಿಗೂ ಉಣಿಸ್ತಾನೆ ಅಂತ ವೈಶ್ವಾನರಾಜ್ಞಿಯ ರೂಪವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಕ್ರೋಡಾತ್ಮಕ ನೀವ ವಿಶೇಷವಾದ ಕ್ರೋಡ ರೂಪಿಯಾಗಿ ನಿಂತಿದ್ದಾನೆ. ಇನ್ನ ಈ ದೇವರ ಶಿರಸ್ಸು ಮೊದಲುಕೊಂಡು ಪಾದ ಪರ್ಯಂತ ಒಂದೊಂದು ಒಂದೊಂದು ಅವಯವವನ್ನ ನಿತ್ಯವೂ ಊಟಕ್ಕೆ ಮೊದಲು ಚಿಂತನೆ ಮಾಡಬೇಕು. ಅದ್ಯಾಕೋ ನಮ್ಮಲ್ಲಿ ಸ್ವಲ್ಪ ಕ್ರಮ ತಪ್ಪಿ ಹೋಗಿದೆ ಅಂತ ಕಾಣುತ್ತಲ್ವಾ? ಯಾಕೆಂದ್ರೆ ಸ್ನಾನಕ್ಕೂ ಸಂಕಲ್ಪ ಇದೆ, ಪೂಜೆಗೆ ಸಂಕಲ್ಪ ಇದೆ, ಸಂಧ್ಯಾ ವಂದನೆಗೆ ಸಂಕಲ್ಪ ಇದೆ, ಊಟಕ್ಕೆ ಮಾತ್ರ ಸಂಕಲ್ಪ ಮಾಡಲ್ಲ. ಮಾಡ್ತಾ ಇದ್ದೀರಾ? ಊಟಕ್ಕೆ ಮೊದಲು ಆಚಮನ ಮಾಡಿ ಏನು ಭಾರತೀಯರಣ ಮುಖ್ಯ ಪ್ರಾಣಾಂತರ್ಗತ ವೈಶ್ವಾನರಾಜ್ಞಿ ಪರಮಾತ್ಮ ಪ್ರೇರಣೆಯ ಪ್ರೀತ್ಯರ್ಥಂ ವೈಶ್ವಾನರ ಯಜ್ಞಾಖ್ಯಂ ಕರ್ಮ ಕರಿಷ್ಯೇ ಅಂತ ಏನಾದರೂ ಮಾಡ್ತಾ ಇದೀವ? ಮಾಡ್ತಾ ಇಲ್ಲ. ಅದ್ಯಾಕೋ ಚಾಲ್ತಿ ತಪ್ಪಿ ಹೋಗಿದೆ. ಮಾಡಬೇಕು. ಯದ್ಯಪಿ ಹಿರಿಯರು ಮಾಡ್ತಾ ಇದ್ರು, ಮಾಡಿ ನಂತರ ಊಟದ ಕೊನೆಯಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತ ಎಲ್ಲವನ್ನು ಕೃಷ್ಣಾರ್ಪಣ ಬಿಡಬೇಕು. ಆ ರೀತಿಯಲ್ಲಿ ಸಂಕಲ್ಪ ಮಾಡಿ ಕೊಡಬೇಕು. ಆ ಕ್ರೋಡ ನಾಮಕನನ್ನ ನಮ್ಮ ಉದರದಲ್ಲಿ ಚಿಂತನೆ ಮಾಡಬೇಕು. ಉದರದಲ್ಲಿರುವಂಥ ವೈಶ್ವಾನರಾಜ್ಞಿಯ ಹೇಗೆ ಅಂದರೆ ನಾವು ಈ ಮುಖವಾಗಿದ್ದರೆ ಸಮ್ಮುಖ ಅಂದರೆ ಇದೇ ಮುಖವಾಗಿ ನಮ್ಮ ಹೊಟ್ಟೆಯಲ್ಲಿ ನಿಂತಿದ್ದಾನೆ. ಎಲ್ಲಿಂದ ಎಲ್ಲಿವರೆಗೂ ಆತನ ವ್ಯಾಪ್ತಿ ಅಂದರೆ ಹೊರಗಡೆ ಸ್ವರ್ಗಲೋಕದಿಂದ ಭೂಮಿಯ ಪರ್ಯಂತ ಆತನ ರೂಪ ನಿಂತಿದೆ. ಶರೀರದಲ್ಲೂ ಹೃದಯ ಸ್ವರ್ಗಸ್ಥಾನ, ಭೂಮಿ ಅಂದರೆ ಕಟಿಪ್ರಾಂತ ಭೂಸ್ಥಾನ, ಹೃದಯದಿಂದ ಕಟಿಪರ್ಯಂತವಾಗಿ ಆತ ನಿಂತಿದ್ದಾನೆ ನಮ್ಮ ಶರೀರದಲ್ಲಿ. ಹೊರಗಡೆ ಸ್ವರ್ಗದಿಂದ ಭೂಪರ್ಯಂತವಾಗಿ ಆತನ ಅವಯವಗಳ ವ್ಯಾಪ್ತಿ. ಹಾಗಾದರೆ ಮೊದಲು ಒಂದೊಂದು ಒಂದೊಂದು ಅವಯವದ ಚಿಂತನೆ ಮಾಡ್ತಾ ಬರ್ತಾರೆ. ಇದು ಉಪನಿಷತ್ತಿನಲ್ಲಿ ಬರುವಂತಹ ಒಂದು ವಿಶೇಷವಾದದ್ದು. ಅಲ್ಲಿ 6 ಜನ ಋಷಿಗಳು ಸೇರಿ ಒಬ್ಬೊಬ್ಬರು ಹೇಳ್ತಾ ಬರ್ತಾರೆ, ನಾನು ಇಂತಿಂಥ ಅವಯವ ಉಪಾಸನೆ ಮಾಡ್ತಾ ಇದ್ದೇನೆ, ಇಂಥ ಫಲ ಬರ್ತಾ ಇದೆ ಅಂತ ಹೇಳ್ತಾ ಬರ್ತಾರವರು. ಅದರಲ್ಲಿ ಮೊದಲನೆಯದು ಯಾವುದು ಅಂದರೆ ವೈಶ್ವಾನರನ ಶಿರಸ್ಸು. ಆ ವೈಶ್ವಾನರನ ಶಿರಸ್ಸನ್ನು ನಾವು ಊಟಕ್ಕೆ ಮೊದಲು ಆಚಮನ ಮಾಡಿಕೊಂಡು ಸಂಕಲ್ಪ ಮಾಡಿ ಆಸನ ಹಾಕ್ಕೊಂಡು ಆಸನ ಸಿದ್ಧಿ ಆಸನ ಶುದ್ಧಿ ಎರಡೂ ಮಾಡಿಕೊಂಡು ನಂತರ ಮುಂದೆ ಎಲೆ ಕೆಳಗೆ ಮಂಡಲ ಮಾಡಿ ಇನ್ನೇನು ಬಡಿಸ್ತಾರೆ ಅನ್ನುವಾಗ ಚಿಂತನೆ, ಮೊದಲೇ ಚಿಂತನೆ ಮಾಡಿ ಮುಗಿಸಬೇಕು. ಇನ್ನು ಊಟ ಮಾಡುವಾಗ ವಿಶೇಷವಾಗಿ ಚಿಂತನೆ ಮಾಡಬೇಕು. ಹಾಗಾದರೆ ವೈಶ್ವಾನರನ ಶಿರಸ್ಸು, ಆ ಶಿರಸ್ಸೆಂಥದ್ದು, ಅದಕ್ಕೊಂದು ಹೆಸರು ಏನದು ಅಂದರೆ ಸುತೇಜ ಆಖ್ಯಂ ವೈಶ್ವಾನರಸ್ಯ ಶಿರಃ. ಈ ವೈಶ್ವಾನರನ ಶಿರಸ್ಸಿಗೆ ಸುತೇಜ ಅಂತ ಹೆಸರು. ದೇವರಿಗೆ ಒಂದೊಂದು ಹೆಸರು ಸುಮ್ಮನೆ ಬರಲಿಲ್ಲ. ಉಡ್ಡು ಕುಡ್ಡು ಅಂತ ನಾವೇನು ಹೆಸರಿಡ್ತೇವೆ, ಆಂಗ್ಲದವರು ಇಡ್ತಾರೆ. ನಾವು ಅಯ್ಯೋ ಅವರಿಗೆ ಅವರು ಹೆಸರಿಡುವುದು ಅರ್ಥರಹಿತ, ನಾವು ಹೆಸರಿಡುವುದು ಅರ್ಥ ಸಹಿತ ಅಂತ ನಾವು ಇಡ್ತೇವೆ. ಆದರೆ ಮತ್ತು ಕೊನೆಗೆ ಎಲ್ಲ ಅಲ್ಲಿಗೆ ಸೇರುತ್ತೆ. ಪ್ರಹ್ಲಾದ ಅಂತ ಹೆಸರಿಟ್ಟು ಪಾಲಿ ಪಲ್ಲಿ ಅಂತ ಕರೀತಾ ಇರ್ತೇವೆ. ಯಾಕಿಡಬೇಕು ಅರ್ಥ ಆಗಲ್ಲ. ಪ್ರಹ್ಲಾದ ಅಂತ ಇಟ್ಟದ್ದು ಯಾಕೆ, ಪ್ರಹ್ಲಾದನ ನೆನಪಾದರೂ ಆಗಲಿ ಅಂತ. ಆದರೆ ಕರೆಯೋದು ಪಲ್ಲಿ ಅಂತ, ಅದೇ ಇಡಬಹುದಾಗಿತ್ತಲ್ವೋ. ಅದರಿಂದ ಹೆಸರು ಎಂಥದ್ದು ಅಂದರೆ, ನಮ್ಮಲ್ಲಿ ಹೆಸರು ಗುಣದಿಂದ ಬಂದದ್ದಲ್ಲ, ನಮ್ಮಲ್ಲಿ ಗುಣವನ್ನು ತೋರಲ್ಲ. ಅದು ಇಟ್ಟದ್ದು ಯಾಕೆ ಅಂದರೆ, ಆ ಹಿರಿಯರ ಗುಣ ಚೂರಾದರೂ ಇವನಲ್ಲಿ ಬರಲಿ, ಕರೆದದ್ದಕ್ಕಾದರೂ ಬರಲಿ ಅಂತ ಹೆಸರಿಟ್ಟದ್ದು. ದೇವರ ಗುಣಗಳೆಂಥವು ಅಂದರೆ, ಒಂದೊಂದು ನಾಮವೂ ಕೂಡ ಒಂದೊಂದು ಗುಣದಿಂದ ಬಂದದ್ದು. ಹೇಳ್ತಾರೆ, ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ದೇವರ ಒಂದೊಂದು ಹೆಸರು ಎಂಥದ್ದು, ಗೌಣಾನಿ. ಗೌಣಾನಿ ಅಂದರೆ ಗುಣ ಸಂಬಂಧವುಳ್ಳವುಗಳು, ಅಂದರೆ ದೇವರ ಒಂದೊಂದು ಗುಣದಿಂದ ಒಂದೊಂದು ಹೆಸರು ಬಂದಿದೆ. ಇದೊಂದು ಪ್ರಕ್ರಿಯೆ. ದೇವರ ಸ್ಮರಣೆ ಮಾಡಬೇಕಾದರೆ ಕಲಿಕಾಲ, ದೇವರ ಸ್ಮರಣೆಯೇ ತಾರಕ ನಮಗೆ. ಆದರೆ ಅಲ್ಲಿ ಹೇಳುತ್ತಾರೆ, ಅಜಾಮಿಲೋಪಾಖ್ಯಾನದಲ್ಲಿ ಹೇಳುತ್ತಾರೆ, ಒಂದು ದೇವರ ನಾಮಸ್ಮರಣೆ ಸಾಕು, ನಾರಾಯಣ ಅಂತ ನಾಲ್ಕು ಅಕ್ಷರ ಉಚ್ಚಾರ ಮಾಡಿದರೆ ಸಾಕು, ಜನ್ಮ ಕೋಟಿ ಅಮ್ಮಸಾಮಪಿ, ಕೋಟಿ ಜನ್ಮಗಳ ಪಾಪ ಕತ್ತರಿಸಿ ಹಾಕುತ್ತೆ. ಆದರೆ ಪ್ರೊವೈಡೆಡ್ ಬ್ರಾಕೆಟಲ್ಲಿ ಹಾಕ್ತಾರೆ ಏನಂತ, ನಾಮ ವ್ಯಾಹರಣಂ ವಿಷ್ಣೋಹೋ ಯತಸ್ತದ್ ವಿಷಯಾಮತಿ. ದೇವರ ಹೆಸರನ್ನ ಬಾಯಿಯಿಂದ ತೆಗೆದುಕೊಳ್ಳಬೇಕು, ಅದೇ ಸಮಯದಲ್ಲಿ ದೇವರ ನೆನಪಾಗಿರಬೇಕು. ದೇವರ ನೆನಪಿಲ್ಲದ ಬರೀ ನಾಮದ ಉಚ್ಚಾರಣೆ ಕೆಲಸಕ್ಕೆ ಬರಲ್ಲ. ದೇವರ ನೆನಪಿರಬೇಕು, ದೇವರ ನಾಮ ಉಚ್ಚಾರಣೆ ಆಗಬೇಕು. ದೇವರ ನೆನಪು ಅಂದರೆ ದೇವರ ಗುಣ, ದೇವರ ರೂಪ, ದೇವರ ಕ್ರಿಯ, ಮೂರದ್ದು ನೆನಪಿರಬೇಕು. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಆವಾಗ ನಮಗನಿಸುತ್ತೆ, ಗುಣ ರೂಪ ಕ್ರಿಯಾ ಮೂರು ಸೇರಿಕೊಂಡು ದೇವರ ನಾಮ ಉಚ್ಚಾರ ಮಾಡೋ ದೊಡ್ಡ ಕಷ್ಟ ಕೆಲಸ, ಅಪ್ಪಪ್ಪ ನಮಗಾಗಲ್ಲ, ನಾವು ಸ್ವಲ್ಪ ಸುಲಭವಾಗಿ ಪಲಾಯನವಾದ ತಪ್ಪಿಸಿಕೊಳ್ಳೋದು, ಏನಾದರೂ ಒಳ್ಳೆ ವಿಷಯ ಬಂದರೆ ಇದೆಲ್ಲ ಒಳಗೆ ರಾಯರಂಥ ದೊಡ್ಡವರಿಗಿದು, ನಮಗಲ್ಲ, ನಾವು ಹೀಗೆ ಇರ್ತೇವೆ ಅವ್ರು ಹಾಗೆ ಇರಲಿ ಅಂತ ಬೈಫರ್ಕೇಟ್ ಮಾಡಿಕೊಂಡು ಹೋಗ್ತೇವೆ. ಸರಿಯಲ್ಲ ಅದು. ನಮಗಾಗಿ ಹೇಳಿದ್ದು ದೇವರ ನಾಮ ಗುಣ ಕ್ರಿಯಾ ರೂಪ ನಾಲ್ಕು ಬರಬೇಕು. ಯದ್ಯಪಿ ನಾವು ದಿನಾಗೂ ಮಾಡುತ್ತಾ ಇದ್ದೇವೆ ಅದನ್ನು, ದೇವರಿಗೆ ಅಪ್ಲೈ ಮಾಡುತ್ತಾ ಇಲ್ಲ. ಯಾರನ್ನಾದರೂ ಹೊಗಳಬೇಕಾದರೆ ಅಥವಾ ತಾಯಿಯನ್ನು ನೆನೆಯಬೇಕಾದರೆ ಬರೇ ಅಮ್ಮ ಅಂತ ಯಾರು ನೆನೆಯುತ್ತಾರೆ? ತಾಯಿಯ ಹೆಸರು ಅಮ್ಮ ಅಂತ ನೆನೆಸ್ತಾರ? ತಾಯಿಯ ರೂಪ ನೆನಪಾಗುತ್ತಾ? ತಾಯಿಯ ಒಳ್ಳೆ ಗುಣ ಅಭಿಮಾನದಿಂದ ಬಡಿಸಿದ್ದು ನೆನಪಾಗುತ್ತಾ? ಒಳ್ಳೆ ಕ್ರಿಯ ಒಳ್ಳೆ ಅಡಿಗೆ ನೆನಪಾಗುತ್ತಾ? ಇಷ್ಟು ಸೇರಿಸಿ ಊಟ ಮಾಡುವಾಗ ಅಮ್ಮ ಹೀಗೆ ಮಾಡುತ್ತಾ ಇದ್ಲು ಅಂತ ನೆನೆಸ್ತೇವೆ. ಬೈಲಿಕ್ಕಾದರೂ ಬೇಕಲ್ವೋ? ಬೈಬೇಕಾದರೂ ಇಂಥ ಮೂರ್ತಿವ, ಇಷ್ಟು ಕೆಟ್ಟ ಕೆಲಸ ಮಾಡಿದ, ಇಂಥ ಕೆಟ್ಟ ಗುಣದವ, ನನಗೆ ಈ ದ್ರೋಹ ಮಾಡಿದ ಅಂತ ಇಷ್ಟು ಸೇರಿಸಿ ಬೈತೇವೆ. ದೇವರ ಹತ್ರ ಮಾತ್ರ ಏನು ಇಲ್ಲ, ಬರೀ ರಾಮ್ ರಾಮ್ ಅಂತ ಮೆಕ್ಯಾನಿಕಲ್ ಆಗುತ್ತೆ. ಹಾಗಾಗಬಾರದು ಹೇಳುತ್ತ. ಅದಕ್ಕೆ ಒಂದೊಂದು ಹೇಳ್ತಾ ಇದ್ದಾರೆ. ವೈಶ್ವಾನರನ ಶಿರಸ್ಸು, ಅದಕ್ಕೆ ಹೆಸರು ಸುತೇಜ ಅಂತ. ಹಾಗಾದರೆ ಸುತೇಜ ಅಂತ ಯಾಕೆ ಹೆಸರು ಬಂತು ಅಂದರೆ, ಹೇಳ್ತಾರೆ, ಕ್ರೀಡಾತ್ಮಕತ್ವಾತ್ ದ್ಯುನಾಮಕಂ ಸ್ವರ್ಗಾಧಾರಂ ಅತಿ ತೇಜಸ್ವಾತ್ ಸುತೇಜ ಆಖ್ಯಂ. ತುಂಬಾ ತೇಜೋಮಯವಾದ್ದು ಆ ವೈಶ್ವಾನರಾಜ್ಞಿಯ ಮುಖ. ಆದ್ದರಿಂದ ಈ ವೈಶ್ವಾನರಾಜ್ಞಿಯ ಮುಖಕ್ಕೆ ಸುತೇಜ ಅಂತ ಹೆಸರು. ಈ ವೈಶ್ವಾನರಾಜ್ಞಿಯ ಮುಖವೇ ಸ್ವರ್ಗ ಲೋಕವನ್ನು ತಾನು ತನ್ನ ಮುಖದಲ್ಲಿ ಹಿಡಿದಿದೆ, ಅಥವಾ ವೈಶ್ವಾನರಾಜ್ಞಿಯ ಮುಖದಲ್ಲಿ ಸ್ವರ್ಗ ಲೋಕ ನಿಂತಿದೆ. ವೈಶ್ವಾನರಾಜ್ಞಿಯ ತೇಜೋಮಯವಾದ ಮುಖದಲ್ಲಿ ನಿಂತದ್ದಕ್ಕೆ ಸ್ವರ್ಗಲೋಕ ಬೆಳಗತಾ ಇದೆ. ಆ ಸ್ವರ್ಗಲೋಕದಲ್ಲೂ ಈತನ ಮುಖ ಇದೆ. ಆ ಮುಖಕ್ಕೆ ದ್ಯುನಾಮಕಂ ಹೇಳ್ತಾ ಇದ್ದಾರೆ. ಈತನಿಗೆ ದ್ಯು ಅಂತ ಹೆಸರು. ಈ ಶಿರಕ್ಕೆ ಅಷ್ಟೇ ಅಲ್ಲದೆ ಆ ಶಿರಕ್ಕೆ ಯಾಕೆ ದ್ಯು ಅಂತ ಹೆಸರು ಅಂದರೆ, ಕ್ರೀಡಾತ್ಮಕತ್ವಾತ್ ಅಂದರೆ ಲೀಲಾ ಪೂರ್ಣನಾದಂಥ ಭಗವಂತ. ಆದ್ದರಿಂದ ಈತನಿಗೆ ದ್ಯು ಅಂತ ಹೆಸರು ಈತನ ಮುಖಕ್ಕೆ. ಆದ ಮೇಲೆ ಸುತೇಜ ಅಂತಲೂ ಹೆಸರು. ಇದು ವೈಶ್ವಾನರಾಜ್ಞಿಯ ಶಿರಸ್ಸಿನ ಹೆಸರು. ಚಿಂತನೆ ಮಾಡಬೇಕು. ನಂತರ ಎರಡನೆಯದು ಬರೋದು ಯಾವುದು ಅಂದರೆ, ವೈಶ್ವಾನರನ ಎರಡು ಕಣ್ಣುಗಳು. ಈ ವೈಶ್ವಾನರನ ಎರಡು ಕಣ್ಣುಗಳು ಎಲ್ಲಿ ನಿಂತಿವೆ ಅಂದರೆ, ಸ್ವರ್ಗ ಲೋಕಕ್ಕೆ ಆಧಾರವಾದ್ದು ವೈಶ್ವಾನರನ ಶಿರಸ್ಸಾದರೆ ಆದಿತ್ಯನಲ್ಲಿದ್ದುಕೊಂಡು ಸೂರ್ಯ ಲೋಕಕ್ಕೆ ಆಧಾರವಾದದ್ದು ವೈಶ್ವಾನರನ ಎರಡು ಕಣ್ಣು. ಸೂರ್ಯ ಮಂಡಲ ಮೂರು ಕಡೆ ಇದೆ. ಒಂದು ಹೊರಗಿನ ಸೂರ್ಯಮಂಡಲ, ಎರಡನೆಯದು ನಮ್ಮ ಎರಡು ಕಣ್ಣುಗಳಲ್ಲಿ ಸೂರ್ಯಮಂಡಲ, ಮೂರನೆಯ ಮಂಡಲ ಅನೇಕ ಮಂಜರಿಯಲ್ಲಿ ಕೊಟ್ಟಿರ್ತಾರೆ ಹೃದಯ ಕಮಲ. ಅದು ಬಿಚ್ಚಿದರೆ ಅದರ ಒಳಗೆ ಅಗ್ನಿಮಂಡಲ, ಚಂದ್ರಮಂಡಲ, ಸೂರ್ಯಮಂಡಲ, ಮೂರು ಮಂಡಲಗಳಿವೆ ಅಂತ. ನಮ್ಮ ಹೃದಯದಲ್ಲೂ ಸೂರ್ಯಮಂಡಲ, ಕಣ್ಣಿನಲ್ಲೂ ಸೂರ್ಯಮಂಡಲ, ಹೊರಗೂ ಸೂರ್ಯಮಂಡಲ. ಈ ಮೂರು ಸೂರ್ಯಮಂಡಲಗಳಲ್ಲಿ ವೈಶ್ವಾನರನ ಎರಡು ಕಣ್ಣುಗಳು ನಿಂತಿವೆ. ಸೂರ್ಯನಿಗೆ ಹೆಸರು ಏನು? ಆದಿತ್ಯ ಅಂತ. ಆದಿತ್ಯನೊಳಗಿರುವ ವೈಶ್ವಾನರನ ಕಣ್ಣುಗಳಿಗೆ ಆದಿತ್ಯ ಅಂತ ಹೆಸರು. ಯಾಕೆ ದೇವರಿಗೆ ಆದಿತ್ಯ ಅಂತ ಹೆಸರು ಅಂದರೆ ಆಯುಷಾಂ ಆದಾನಾತ್. ನಮ್ಮ ಎಲ್ಲಾ ಆಯುಷ್ಯಗಳನ್ನು ಸೆಳೆದುಕೊಂಡು ತೆಗೆದುಕೊಂಡು ಹೋಗ್ತಾನಾದ್ದರಿಂದ ಈತನಿಗೆ ಆದಿತ್ಯ ಅಂತ ಹೆಸರು. ಸ್ವಾಮಿಗೆ ಅಷ್ಟೇ ಅಲ್ಲ, ಸರ್ವ ರೂಪ ವಿಷಯತ್ವಾತ್. ಇದೊಂದು ದೊಡ್ಡ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಈ ವೈಶ್ವಾನರಾಜ್ಞಿಯ ಈ ಎರಡು ಕಣ್ಣುಗಳು ನಮ್ಮ ಎರಡು ಕಣ್ಣುಗಳಲ್ಲಿ ಸೂರ್ಯ ಮಂಡಲದಲ್ಲಿ ಹೃದಯದಲ್ಲಿ ಇರುವುದು ಮಾತ್ರ ಅಲ್ಲ, ಯಾವ ಯಾವ ಜಡ ಚೇತನ ಎರಡು ಇವೆ, ಇಡೀ ತಿರುಗಾಡುವ ಪ್ರಾಣಿಗಳು, ತಿರುಗಾಡದೇ ಇರುವ ಪದಾರ್ಥಗಳು, ಅವು ಕಾಣಬೇಕಾದರೆ ನಮಗೆಲ್ಲರೂ ಕಾಣತಾ ಇದ್ದಾರೆ. ಆ ಕಾಣಬೇಕಾದರೆ ಎಲ್ಲರ ದೇಹದ ಸುತ್ತು ಭಗವದ್ ರೂಪ ನಿಂತಿದೆ. ಈ ರೂಪವೇ ವೈಶ್ವಾನರಾಜ್ಞಿಯ ರೂಪ. ಈ ರೂಪ ನಿಂತದ್ದಕ್ಕೆ ಆ ಶರೀರಗಳು ಪದಾರ್ಥಗಳು ಕಾಣತಾ ಇವೆ. ಆ ರೂಪ ಪಕ್ಕಕ್ಕೆ ಸರದರೆ ಪದಾರ್ಥ ಇದ್ದರೂ ನಮಗೆ ಕಣ್ಣಿಗೆ ಕಾಣಲ್ಲ, ಆ ರೂಪ ಬಂದರೆ ನಮ್ಮ ಕಣ್ಣಿಗೆ ಕಾಣುತ್ತೆ. ಇದು ವಿಷಯವನ್ನ ವಿಜಯದಾಸರು ಅಪರೂಪವಾಗಿ ತಮ್ಮ ಸುಳಾದಿಗಳಲ್ಲಿ ತಿಳಿಸಿಕೊಡುತ್ತಾರೆ. ಆ ರೂಪವೇನಯ್ಯ ನಮಗೆ ಪದಾರ್ಥ ಕಾಣಲಿಕ್ಕೆ ಕಾರಣ ಅಂತ. ಆ ರೀತಿಯಲ್ಲಿ ವೈಶ್ವಾನರನ ಎರಡು ಕಣ್ಣುಗಳು ಎಂಥದ್ದು? ಸರ್ವ ರೂಪ ವಿಷಯತ್ವಾತ್. ಎಲ್ಲಾ ರೂಪಗಳು ನಮಗೆ ಕಾಣಿಸಿಕೊಳ್ಳಿಕ್ಕೆ ಅದು ಕಾರಣ. ಆದ್ದರಿಂದ ಈ ಎರಡು ಕಣ್ಣುಗಳಿಗೆ ವಿಶ್ವರೂಪ ಅಂತ ಹೆಸರು. ವೈಶ್ವಾನರನ ಶಿರಸ್ಸಿಗೆ ಸುತೇಜ ಅಂತ ಹೆಸರು. ವೈಶ್ವಾನರನ ಎರಡು ಕಣ್ಣುಗಳಿಗೆ ವಿಶ್ವರೂಪ ಅಂತ ಹೆಸರು. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.